ದೇವರಲ್ಲಿ ಅನಂತ ಗುಣಗಳಿವೆಯಾ ಇಲ್ವಾ? ಆದರೆ ನಮ್ಮೊಳಗಿರುವ ಎಷ್ಟು ಮಾಡುತ್ತಾನೆ ಈ ಜನ್ಮದಲ್ಲಿ ನಮಗೆಷ್ಟು ಬೇಕೋ ಅಷ್ಟೇ ಗುಣ ಪ್ರಕಟ ಮಾಡಿದರೆ ನಮ್ಮಲ್ಲಿ ಗುಣ ಪ್ರಕಟ ಆಗುತ್ತೆ. ಆದರೆ ದೇವರು ಗುಣ ಪ್ರಕಟ ಮಾಡಿದ ಕೂಡಲೇ ನಮ್ಮಲ್ಲಿ ಗುಣ ಅಂತಲ್ಲ, ದೇವರು ಎಷ್ಟು ಗುಣ ಪ್ರಕಟ ಮಾಡುತ್ತಾರೋ ಅದಕ್ಕೆ ತಕ್ಕಂತೆ ಪ್ರತಿಬಿಂಬ ಯಾರು ಲಕ್ಷ್ಮೀ ದೇವಿ. ಆಕೆಯಲ್ಲೂ ತುಂಬಾ ಗುಣಗಳಿವೆ. ಆಕೆಯೂ ದೇವರು ಎಷ್ಟು ಮಾಡುತ್ತಾರೋ ಅಷ್ಟೇ ಗುಣಗಳು ಪ್ರಕಟ ಮಾಡಿದರೆ, ಹಾಗೆ ಎಲ್ಲರೂ ಅಷ್ಟೇ ಗುಣಗಳು ಪ್ರಕಟ ಮಾಡಿದರೆ ಪುಷ್ಕರ ಕೊನೆಗೆ ಎಷ್ಟು ಗುಣ ಪ್ರಕಟ ಮಾಡಬೇಕೋ ಅಷ್ಟೇ ಮಾಡಿದರೆ ನಮ್ಮಲ್ಲಿ ಅಷ್ಟು ಗುಣ ಪ್ರಕಟ ಆಗುತ್ತೆ. ಇದನ್ನ ಗುಣ ಬಿಂಬ ಪ್ರತಿಬಿಂಬ ಭಾವ. ಇನ್ನ ಕ್ರಿಯಾಬಿಂಬ ಪ್ರತಿಬಿಂಬ ಭಾವ ಅಂದ್ರೆ ಒಬ್ಬರೊಂದು ಕ್ರಿಯಾ ಮಾಡಿದರೆ ಎಲ್ಲರಲ್ಲಿ ಕ್ರಿಯಾ ಮೂಡುತ್ತಾ ಹೋದ್ರು ನಮ್ಮಲ್ಲಿ ಕ್ರಿಯಾ ಮೂಡುತ್ತೆ. ದೇವರು ಕೈ ಎತ್ತಿದರೆ ಎಲ್ಲರ ಕೈ ಸರದು ನಮ್ಮ ಕೈ ಸರಿ. ಈ ರೀತಿಯಲ್ಲಿ ದ್ರವ್ಯಬಿಂಬ ಪ್ರತಿಬಿಂಬ ಭಾವ, ಗುಣಬಿಂಬ ಪ್ರತಿಬಿಂಬ ಭಾವ, ಕ್ರಿಯಾಬಿಂಬ ಪ್ರತಿಬಿಂಬ ಭಾವ ಅಂತ ಮೂರು ರೀತಿ ಬಿಂಬ ಪ್ರತಿಬಿಂಬ ಭಾವವಿದೆ. ಇದನ್ನ ಸದಾ ಚಿಂತನೆ ಮಾಡಬೇಕು. ಇದನ್ನು ಚಿಂತನೆ ಮಾಡಿದ್ರೆ ಏನಾಗುತ್ತೆ, ಅವಾಗ ನಾನೇ ಮಾಡುತ್ತಾ ಇದ್ದೇನೆ ಎಂಬುದು ಹೋದರು, ಅವರೇ ಮಾಡಿಸ್ತಾ ಇದ್ದಾರೆ ದೇವರು ದೇವತೆಗಳ ಮೂಲಕ. ಇವತ್ತು ನಿನ್ನೆವರೆಗೂ ದೇವರ ಪೂಜೆ ಮಾಡುವ ಕಾಲಕ್ಕೆ ಅಷ್ಟು ಆಸಕ್ತಿ ಇಲ್ಲ, ಇವತ್ತೇನೋ ಇದ್ದಕ್ಕಿದ್ದಂತೆ ಒಳ್ಳೆ ಆಸಕ್ತಿ, ಏನೋ ಚಿತ್ರವಾಗಿ ಉದ್ರೇಕ ಬಂದು ಒಂದು ಗಂಟೆ ಪೂಜೆ ಮಾಡುವುದು, ಇವತ್ತು ಎರಡೂವರೆ ಗಂಟೆ ಪೂಜೆ ಮಾಡಿದ್ರೆ ಬೇಸರ ಬರ್ತಾ ಇಲ್ಲ, ಇಲ್ಲಿ ಕೂಡ್ತಾನೆ ಇದ್ದಿಲ್ಲ ಅಂಥದ್ದು ಕೂತು ಒಂದೇ ಚಿಂತನೆ, ಬೇಸರ ಇಲ್ಲ ಆನಂದವೋ ಆನಂದ. ಆವಾಗ ಚಿಂತನೆ ಮಾಡಬೇಕು, ಒಳಗಿದ್ದವರು ಹೀಗೆ ಕೊಡುತ್ತಾ ಇದ್ದಾರೆ, ನಿನ್ನೆವರೆಗೆ ಬೇಸರ ಕೊಟ್ಟವರು ಅವರೇ ನನ್ನ ಕರ್ಮಾನುಸಾರ, ಈಗ ಆನಂದ ಕೊಡುತ್ತಾ ಇದ್ದವರು ಅವರೇ ಚಿಂತನೆ ಮಾಡಿ ಅವರಿಗೆ ಕೃಷ್ಣ ಪಣ ಬಿಡಬೇಕು. ಅವಾಗ ಏನಾಗುತ್ತೆ, ಇದು ತಿಳಿದಿದ್ದಕ್ಕೆ ನಮಗೆ ಸಾಧ್ಯ, ಇಲ್ಲದಿದ್ದರೆ ತಿಳ್ಕೊಂಡ್ರೂ ಕೂಡ ಎಲ್ಲಿ ಸ್ಟೇಜಲ್ಲೇ ಇರುತ್ತೆ. ಎರಡು ರೀತಿ, ತಿಳಿಯದೆ ಸತ್ತು ಹೋಗೋರು ಅಂತ, ತಿಳ್ಕೊಂಡು ಅನುಷ್ಠಾನಕ್ಕೆ ಬಿಡದೆ ಸತ್ತು ಹೋಗೋರು ಅಂತ, ತಿಳ್ಕೊಂಡು ಅನುಷ್ಠಾನಕ್ಕಿಟ್ಟು ಸತ್ತು ಹೋಗೋರು ಅಂತ ಮೂರು. ಹೌದಾ, ಸಾಯೋ ಕಾಲಕ್ಕೆ ನೋಡಿದರೆ ತಿಳಿದು ಸತ್ತು ಹೋಗೋದು, ತಿಳಿಯದೆ ಸತ್ತು ಹೋದ, ಆದರೆ ಅನುಷ್ಠಾನದಲ್ಲಿ ಇಬ್ಬರು ಒಂದೇ ಆಗುತ್ತೆ. ತಿಳಿಯದವ ಹೇಗಿರ್ತಾನೋ ತಿಳಿದವನು ಹಾಗೆ ಮಾಡಿದ, ಏನು ಉಪಯೋಗ ಹೇಳ್ತಾರೆ. ಅದರಿಂದ ಇಲ್ಲೆಲ್ಲ ಏನು ಗೊತ್ತಾಗ್ತಾ ಇದೆ, ಇದನ್ನ ಆದಷ್ಟು ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುತ್ತಾ ಬಂದರೆ ನಮಗೆ ವಿಶೇಷ ಅನುಕೂಲ ಆಗುತ್ತೆ. ಶರೀರ, ನಮ್ಮ ಶರೀರಕ್ಕೆ ದೇವರ ಶರೀರ ಬಿಂಬ, ಎಲ್ಲರ ಶರೀರದ ಮೂಲಕ ನಮ್ಮ ಶರೀರಕ್ಕೆ ಆಧಾರವಾಗಿ ಪುಷ್ಕರ, ಅವರೊಡಗೆ ಶನೇಶ್ವರ, ಹಾಗೆ ಹಾಗೆ ದೇವರ ಪರ್ಯಂತ ಇದೆಯಲ್ಲ, ಇದನ್ನ ದ್ರವ್ಯ ಬಿಂಬ ಪ್ರತಿಬಿಂಬ ಭಾವ ಅಂತ. ಇನ್ನೊಂದು ಶಬ್ದ ಬರುತ್ತಲ್ಲ ನಮ್ಮಲ್ಲಿ, ಭಾವಾದ್ವೈತ ಭಾವ ದ್ರವ್ಯ ಪ್ರಿಯಗಳೆನಿಸುವ ಈ ವಿಧ ಅದ್ವೈತ ಛಯ ಚಿತ್ರಣ. ಏನದು ಭಾವಾದ್ವೈತ ದ್ರವ್ಯಾದ್ವೈತ ಪ್ರಿಯ ಅಲ್ಲಿ ಹೇಗೆ ದ್ರವ್ಯ ರೂಪ, ದ್ರವ್ಯ ಅಂದರೆ ರೂಪ, ಅಂದರೆ ದೇವರ ರೂಪಕ್ಕೂ ದೇವರ ರೂಪಕ್ಕೂ ಅದ್ವೈತ, ದೇವರ ಭಾವ ಗುಣಕ್ಕೂ ಗುಣಕ್ಕೂ ಅದ್ವೈತ, ಹೌದು ದೇವರ ಕ್ರಿಯಕ್ಕೂ ಕ್ರಿಯಕ್ಕೂ ಅದ್ವೈತ. ಅದಕ್ಕೆ ಭಾವಾದ್ವೈತ ದ್ರವ್ಯಾದ್ವೈತ ಕ್ರಿಯಾದ್ವೈತ.
ನೀವು ಒಳ್ಳೆ ಗುರು ಹೌದಾ ಅಲ್ವಾ?
ಸರಿ, ಕೂಡ ದೇವರು ಕಾಣಿಸ್ತಾರೆ, ದೇವರು ನೆನಪಾಗ್ತದೆ. ದೇವರಿಂದ ದೇವರ ಗುಣ ಸಪರೇಟ್ ಮಾಡಲಿಕ್ಕಾಗಲ್ಲ, ಒಳಗೆ ಇರುತ್ತೆ, ಬೇರಲ್ಲ ಇರುತ್ತೆ ಅನ್ನೋದು ಶಬ್ದ ಪ್ರಯೋಗ. ದೇವರೇ ದೇವರ ಗುಣ ಆಯ್ತಾ, ಅದು ಅಬ್ಸ್ಟ್ರಾಕ್ಟ್ ಕಾಣಿಸಲ್ಲ. ದೇವರ ಬೇರೆ ಯಾವ ಈ ಶಬ್ದಗಳೆಲ್ಲ ನಮ್ಮ ತಲೆ ಕೆಡಿಸಲ್ಪಡುತ್ತೆ. ಅವನ ಗುಣ ಅವನು ಒಂದೇ ಬೇರಲ್ಲ ಹೇಳಲಿಕ್ಕೆ ಅದ್ವೈತ ಶಬ್ದ. ಸರಿ, ಈ ರೀತಿಯಾಗಿ ಭಗವಂತ ನಮ್ಮಲ್ಲಿ ಬಿಂಬ ಪ್ರತಿಬಿಂಬ ಭಾಗವನ್ನು ತೋರತಾ ಅಂದರೆ ಏನು ಇಷ್ಟು ಕೇಳಿ ಏನು ಮಾಡಿ ಅಂದರೆ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಏನು ಉಸಿರಾಟ ಕಣ್ಣು ರೆಪ್ಪೆ ಹಾಕೋದು ಮೊದಲುಕೊಂಡು ಪ್ರತಿಯೊಂದು ಕೆಲಸ ಅವರೇ ಎಲ್ಲರೂ ಮಾಡಿಸ್ತಾ ಇದ್ದಾರೆ, ಎಲ್ಲರೂ ಮಾಡಿಸ್ತಾ ಇದ್ದಾರೆ. ಹಾಗಾದರೆ ನಾವು ಎಷ್ಟು ಸಲ ಕೂತಿರ್ತೀವಿ, ಎಷ್ಟು ಸಲ ಕಣ್ಣು ರೆಪ್ಪೆ ಹಾಕಿರ್ತೀವಿ, ಎಷ್ಟು ಸಲ ಆಲೋಚನೆ ಮಾಡಿರ್ತೀವಿ, ಇವೆಲ್ಲ ಅವರು ಮಾಡಿ ಮಾಡಿಸ್ತಾರೆ. ಇಷ್ಟು ಉಪಕಾರ ಮಾಡುವವರು ನನ್ನೊಳಗೆ ಇದ್ದಾರೆ ಎಂಬ ನೆನಪು ಸದಾ ಅವರಲ್ಲಿ, ಅವರಿಂದಾಗಿ ನಮ್ಮ ಎಲ್ಲ ವ್ಯಾಪಾರ ಆಗ್ತಾ ಇದೆ ಎಂಬ ನೆನಪು ನಮಗೆ ಸದಾ ಬರಬೇಕು, ಅದಕ್ಕಾಗಿ ಬಂದದ್ದು. ಹಾಗಾದರೆ ತತ್ವಾಭಿಮಾನಿಗಳು ಯಾರ್ಯಾರು ಎಂಬ ಪಟ್ಟಿ ಬೇಕು, ಅವರನ್ನು ನೆನಪಿಟ್ಟುಕೋಬೇಕು, ಯಾರೊಳಗೆ ಯಾರ್ಯಾರು ನಿಂತಿದ್ದಾರೆ ಎಂಬ ನೆನಪು ಬೇಕು, ಎಲ್ಲರೂ ಕೂಡ ಹೇಗಿದ್ದಾರೆ ನಮ್ಮಲ್ಲಿ ಎಂಬ ಚಿಂತನೆ ಬೇಕು, ಒಬ್ಬರಲ್ಲಿ ಒಬ್ಬರು ಹೇಗಿದ್ದಾರೆ ಅಂತ. ಏನೇನು ಮಾಡಿಸ್ತಾ ಇದ್ದಾರೆ, ಎಲ್ಲ ಮಾಡಿಸ್ತಾ ಇದ್ದಾರೆ. ಇದಲ್ಲದೆ ಇನ್ನೊಂದು ಬರುತ್ತೆ, ಏನೇನು ಅಂದರೆ ನೀವೇನು ಒಬ್ಬರಲ್ಲೊಬ್ಬರು ಅಂತ ಹೀಗೆ ನಿಂತಿದ್ದಾರೆ ಅಂತ ಹೇಳ್ತೀರಾ, ಮತ್ತೆ ಕೈಗೆ ದಕ್ಷ ಹೀಗೆ ಎಲ್ಲ ಹೇಳುತ್ತಾರಲ್ಲ ಅದೇನದು, ಅದು ಸರಿಯಾ ಇದು ಸರಿಯಾ ಅಂತ ಎರಡು ಸರಿ. ಏ ಅದಕ್ಕೆ ಇಲ್ಲಿ ಹೇಳುತ್ತಾರೆ, ಎಲ್ಲ ಇಂದ್ರಿಯಗಳಿಗೂ ಎಲ್ಲ ದೇವತೆಗಳು ನಿಯಾಮತರೆ, ಎಲ್ಲ ಇಂದ್ರಿಯಗಳಲ್ಲೂ ಎಲ್ಲ ದೇವತೆಗಳು ಇರ್ತಾರೆ. ಎಲ್ಲ ನೋಡಿ ಎಲ್ಲರಲ್ಲಿ ಎಲ್ಲರೂ ನಿಂತಿದ್ದಾರೆ, ಎಲ್ಲ ಇಂದ್ರಿಯಗಳಲ್ಲಿ ಅವರವರ ಇಂದ್ರಿಯಗಳಿಟ್ಟು ನಿಂತಿದ್ದಾರೆ, ಎಲ್ಲರೂ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ. ಅಂತ ಕಾಲಕ್ಕೆ ಎಲ್ಲ ಇಂದ್ರಿಯಗಳಿಗೂ ಯಾವ ನಿಯಾಮಕರು ಎಲ್ಲರೂ ನಿಯಾಮತರೆ. ಆದರೆ ಪ್ರತ್ಯೇಕ ಶರೀರದಲ್ಲಿ ಎಲ್ಲರೂ ಗುಂಪು ಗುಂಪು ಗುಂಪಾಗಿ ಮತ್ತೂ ನಿಂತಿದ್ದಾರೆ, ಪ್ರತ್ಯೇಕವಾಗಿ. ಹೇಗೆ ಅಂದರೆ ಅಲ್ಲಿ ಆಯಾ ಇಂದ್ರಿಯಕ್ಕೆ ವಿಶೇಷ ಅಭಿಮಾನಿಗಳು ಆಗಿ ನಿಂತಿದ್ದಾರೆ, ಎಲ್ಲರೂ ಇರ್ತಾರೆ. ಈಗ ಸ್ವಾಮಿಗಳು ಇರ್ತಾರೆ, ಪಯ್ಯಾರ ಸ್ವಾಮಿಗಳು, ಹರಿಮಾರ ಸ್ವಾಮಿಗಳು, ಹದಿಮಾರ ಸ್ವಾಮಿಗಳು ಎಲ್ಲರೂ ಒಟ್ಟಿಗೆ ಒಂದು ಕಡೆ ಸೇರಿದ್ದಾರೆ, ಪೂಜಾ ಒಂದೇ ಪೀಠದಲ್ಲಿ ಎಲ್ಲರ ದೇವರಿಟ್ಟು ಮಾಡುತ್ತಾರೆ, ಹೌದಾ? ಇದು ವಿಶೇಷ ಕ್ರಮ ಇತ್ತು. ಆ ಕ್ರಮ ಆದಾಗ ಇಲ್ಲಿ ಬೇಜಾರ ಸ್ವಾಮಿಗಳು ದೊಡ್ಡವರು ಪೀಠದಲ್ಲಿ ಕೂತಿದ್ರೆ ಮಿಕ್ಕವರೆಲ್ಲ ಸೈಡಲ್ಲಿ ಕೂತು, ಮೊದಲು ನಿರ್ಮಾಣ ಮಾಡಲಿಕ್ಕೆ ಯಾರು ಚಿಕ್ಕವರು ಇರ್ತಾರೆ ಅವರು ಕೂಡುತ್ತಾರೆ, ಮೊದಲು ಪೀಠದಲ್ಲಿ ಕೂತು ಪೂಜೆ ಮಾಡ್ತಾರೆ, ಮಿಕ್ಕವರು ಪಕ್ಕ ಕೂತಿರ್ತಾರೆ, ಎರಡನೇವರು ಬಂದರೆ ಮಿಕ್ಕವರು ಸರಿತಾರೆ. ಆ ಥರ ಎಲ್ಲರೂ ಇರ್ತಾರೆ ಪೂಜೆ ಈ ಶರೀರದಲ್ಲಿ, ಎಲ್ಲ ಇಂದ್ರಿಯದಲ್ಲಿ ಎಲ್ಲರೂ ನಿಂತಿರ್ತಾರೆ, ಒಂದೊಂದು ಕಡೆ ಒಬ್ಬೊಬ್ಬರು ಪೀಠಕ್ಕೆ ಕೂಡುತ್ತಾರೆ ಅಷ್ಟೇ, ಮಿಕ್ಕವರು ಸುಸ್ತು ಇರುತ್ತಾರೆ ಇಷ್ಟೇ, ಇನ್ನೇನು ಇಲ್ಲ. ಆ ರೀತಿಯಾಗಿ ಎಲ್ಲ ಇಂದ್ರಿಯಗಳಲ್ಲೂ ಎಲ್ಲ ದೇವತೆಗಳು ನಿಂತು ವ್ಯಾಪಾರವನ್ನು ಮಾಡಿಸ್ತಾ ಇದ್ದಾರೆ. ಹಾಗಾದರೆ ಎಲ್ಲ ಇವರಿಗೆ ತಗೊಂಡ್ರಲ್ಲ, ನಮ್ಮವರು ಬಂದೇ ಇಲ್ಲ ಪಾಪ ಅವರು ಯಾಕಲ್ಲ ಅಂದ್ರೆ ದೈತ್ಯರು ಈ ತರ ಒಳಗೊಳಗೆ ನಿಂತವರಲ್ಲ. ಇದು ಚೆನ್ನಾಗಿ ತಿಳ್ಕೋಬೇಕು. ಜೀವನೊಳಗೆ ಪ್ರವೇಶ ಮಾಡಿ ಆ ಪ್ರಕಾಶದಲ್ಲಿ ಎಲ್ಲಾ ಕಡೆ ನಿಂತು ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಇಟ್ಟು ಮಾಡಿಸುವವರು ದೈತ್ಯರಲ್ಲ. ಅವರು ಹೇಗಿರ್ತಾರೆ, ಈ ಶರೀರದ ಆಯಾ ಇಂದ್ರಿಯಗಳಲ್ಲಿ ಮಾತ್ರ ಅವರಿಗೆ ಪ್ರವೇಶ, ಅಲ್ಲಲ್ಲಿ ಪ್ರವೇಶ ಮಾಡಿಸಿದವರಿಗೆ ದೇವತೆಗಳೇ ಒಳಗೆ ನಿಂತು ಅವರ ಮೂಲಕ ಮಾಡಿಸ್ತಾರೆ, ಆಯಾ ಇಂದ್ರಿಯದಿಂದ ಆಯಾ ಕಾಲದಲ್ಲಿ ಪ್ರವೇಶ ಮಾಡಿಸಿ ಮಾಡಿಸ್ತಾರೆ. ಅವರಲ್ಲೂ ಕೂಡ ಎಲ್ಲ ಇಂದ್ರಿಯಗಳಿಗೂ ಎಲ್ಲ ದೈತ್ಯರು ಇರ್ತಾರೆ, ಅವರು ಕೂಡ ತೀರ್ಥಾರ್ಪಣೆ ಮಾಡ್ತಾರೆ. ಏನೋ ಅವರು ಪೂಜೆ ಮಾಡಿಕೊಂಡಂತೆ ಒಬ್ಬರು ಕೊಡ್ತಾರೆ, ಒಬ್ಬರು ಮೀಟ್ ಅವರೆಲ್ಲ ಇರ್ತಾರೆ. ಕೆಟ್ಟ ಕೆಲಸ ಅವರ ಮೂಲಕ ದೇವತೆಗಳು ಮಾಡಿಸ್ತಾರೆ. ಇಷ್ಟೇ ತಾತ್ಪರ್ಯ. ಇಷ್ಟೆಲ್ಲ ಹೇಳಿದ ಮೇಲೆ ಮೂರು ಪ್ರಕರಣ ಆಯ್ತಾ?
ಇಲ್ಲ, ಮನಸ್ಸಿಯೇ ಹಾಗೆ ದೇವತೆಗಳು ಕಾರ್ಯಮಿ ಇಲ್ಲ, ಅದನ್ನು ಮುಖ್ಯ ಬಂದೇ ಬರುತ್ತೆ. ಬೇರೆಯಲ್ಲೂ ಇರ್ತಾರೆ ಇಲ್ಲ ಅಂತ
ಇರ್ತಾರೆ.
ಮತ್ತೆ ಏನು ಡಿಫ್ರೆನ್ಸ್? ದೇವತೆಗಳು ಎಲ್ಲ ಕಡೆ ಇದ್ದಾರೆ, ದೈತ್ಯರು ಎಲ್ಲ ಕಡೆ.
ಇಷ್ಟೇ, ದೇವತೆಗಳ ವ್ಯಾಪಾರವನ್ನಾಗ ದೈತ್ಯರ ವ್ಯಾಪಾರ ನಡೆಯಲ್ಲ. ಅವರ ವ್ಯಾಪಾರವನ್ನು ಇವರೇ ಮಾಡಿಸ್ತಾರಾದ್ದರಿಂದ ದೇವತೆಗಳ ವ್ಯಾಪಾರವನ್ನು ದೈತ್ಯರ ವ್ಯಾಪಾರವನ್ನು ದೇವತೆಗಳೇ ಮಾಡಿಸ್ತಾರಾದ್ದರಿಂದ ಯಾವಾಗಾದ್ರೆ ದೇವತೆಗಳು ತಮ್ಮದೇ ವ್ಯಾಪಾರ ನಡೆಯಬೇಕು ಅಂದಾಗ ದೈತ್ಯರನ್ನ ಬರಿ ಗೊತ್ತಿ ತಾವೇ ಮಾಡ್ತಾರೆ.
ಒಳ್ಳೆ ಕಾರ್ಯ,
ಹೌದು,
ಕೆಟ್ಟ ಕಾರ್ಯಗಳಿಗೆ ಮತ್ತೆ
ಅವರನ್ನ ಕರೆದು ಕೂಡಿಸಿ ಅವರು ಸರಿ
ಮಾಡಿಸ್ತಾರೆ. ಅವರು ಸಂಪೂರ್ಣ ಇದ್ದಾರೆ.
ಹಾ, ಸಂಪೂರ್ಣ ಅಂದ್ರೆ
ಹೇಗಿದ್ದಾರೆ ಅವರು? ಹಂಗೆ
ಹೇಗೆ
ಅದನ್ನೇ ಕ್ಲಿಯರ್.
ಹಾ, ಜೀವನೊಡನೆ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಇಲ್ಲ. ಅಲ್ಲಲ್ಲಿ ಇಂದ್ರಿಯದಲ್ಲಿ ಮಾತ್ರ ಪ್ರತ್ಯೇಕ ಪ್ರತ್ಯೇಕ ಈ ಬ್ರಾಂಚ್ಗಳಿರುತ್ತಲ್ಲ ಆ ಥರ ಅಲ್ಲಲ್ಲಿ ಅಲ್ಲಲ್ಲಿ ಇರ್ತಾರಷ್ಟೇ. ಇಡೀ ಶರೀರ ವ್ಯಾಪಿಸಿ ನಿಲ್ಲಲ್ಲ.
ದೇವತೆಗಳಂತೆ ಅಲ್ಲ,
ಯಾವಾಗಲೂ ಸಹಜವಾಗಿ ಪ್ರಬಲರು ದೇವತೆಗಳು, ದೈತ್ಯರ ಅಲ್ಲ. ಆದರೆ ನಮ್ಮ ಪ್ರಾರಂಭ ಕರ್ಮ ಜಾಸ್ತಿ ಇರುವಾಗ ದೇವತೆಗಳು ಸುಮ್ಮನೆ ಇದ್ದು ದೈತ್ಯರಿಗೆ ಅಪಮಾನಿಸ್ತಪ್ಪ. ಇಷ್ಟು ಗೊತ್ತಾದ ಮೇಲೆ ನಮಗೇನು ಗೊತ್ತಾಗುತ್ತೆ ಅಂದ್ರೆ ನಮ್ದೇನು ನಡೀತಾ ಇಲ್ಲ, ಸ್ವಂತವಾಗಿ ನಾವು ಮಾಡೋದು ಒಂದೂ ಇಲ್ಲ. ಅಲ್ಲ, ಇದೊಂದು ಸತ್ಯವಾ? ಅಸತ್ಯ ಆದಾಗ ನಾವಾಗಿ ಏನಾದ್ರು ಮಾಡುತ್ತಾ ಇಲ್ಲಲ್ಲ. ಅವರೇ ಮಾಡಿಸ್ತಾರೆ ಅಂತ ಗೊತ್ತಾಯ್ತಲ್ಲ. ಗುಣ ಮಾತ್ರ ನಮ್ದೆ, ಯಾವುದು ಪ್ರಾರಬ್ಧ ಕರ್ಮ ಅಷ್ಟೆ, ಇನ್ನೇನು ಇಲ್ಲ. ಅದಕ್ಕೆ
ಇದರಲ್ಲಿ ಅವ್ರ ಪ್ರಾರಬ್ಧ ಕರ್ಮ ಇಲ್ವ? ದೇವತೆ
ಅವ್ರದ್ದು ಇರುತ್ತೆ, ನಮ್ದೂ ಇರುತ್ತೆ. ಆದರೆ ಅವರವರ ಪ್ರಾರಬ್ಧ ಕರ್ಮದಲ್ಲಿ ಈ ಶರೀರದಲ್ಲಿ ತತ್ವಾಭಿಮಾನಿಗಳಾಗಿ ನಿಂತಾಗ ಪ್ರಾರಬ್ಧ ಕರ್ಮದ ಪ್ರವೇಶ ಇಲ್ಲ. ಅವರದ್ದು ಅವರೇ ದೇವರ ಆಜ್ಞಾಧಾರಕರಾಗಿ ಕರ್ಮ ಮಾಡುತ್ತಾರೆ. ಅವರು ಅವರವರ ಪ್ರಾರಬ್ಧ ಕರ್ಮಗಳು ಎಂಬುದು ಬೇರೆ ಬೇರೆ ರೂಪಗಳಿಂದ ಇಂದ್ರದೇವರಿದ್ದಾರೆ. ಹಾ, ಅವರ ಪ್ರಾರಬ್ಧ ಕರ್ಮ ಒಂಬತ್ತು ಸುಖವೋ ದುಃಖವೋ ಎಲ್ಲ ಜೇತಿರ್ತರು, ಹಾಗೆ 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 ಬರ್ತಾರಷ್ಟೇ ಹೊರತು ಜೀವರ ಶರೀರದೊಳಗೆ ತತ್ವಾಭಿಮಾನಿಗಳಾಗಿದ್ದಾಗ ಅವರಲ್ಲಿ ಅಜ್ಞಾನ ಬರಲ್ಲ, ದೈತ್ಯರ ಆವೇಶವೂ ಬರಲ್ಲ. ಆ ಪೋಸ್ಟಲ್ಲಿ ಅಲ್ಲಿ ಒಡಕ್ಕಾಗ
ಬ್ರಹ್ಮನ ತನಕ ಎಲ್ರಿಗೂ ಇದರಲ್ಲಿ ಸಾಧನೆ ಉಂಟು ಅಂತ ಹೇಳಿದ್ರು. ನಮ್ಮ ದೇವರು
ಮಾಡಿಸ್ತಾರಲ್ಲ,
ಅದರಲ್ಲಿ ಸಾಧನೆ ಇದೆಯೇ ಇಲ್ಲ ಅನ್ನೋದಕ್ಕೆ
ಇದೆ ಇದೆ ಸಾಧನೆ. ಎಂತ ಆಗ್ತು? ಭಗವಂತನ ಪೂಜಾತ್ಮಕ ಸಾಧನೆ ಅವರಿಗೆಲ್ಲರಿಗೂ ನಡೀತಾ ಇರುತ್ತೆ, ಅದೇ ಮಾಡುತ್ತಾರದವರು. ಅಂಥ ಮಾಡುವ ಕಾರಣಕ್ಕೆ ಅವರಿಗೆ ಅಜ್ಞಾನ ಪ್ರವೇಶ ಆಗಲಿ ದೈತ್ಯಾವೇಶಾದಿಗಳಾಗಲಿ ಇರಲ್ಲ.
ಆಚೆ ಕಡೆ ಅವರ ಅವತಾರದಲ್ಲಿದ್ದಂಗೆ ಇಲ್ಲಿರಲ್ಲ,
ಇರಲ್ಲ. ಅಲ್ಲಲ್ಲಿ ಅವರಿಗೆಲ್ಲ ಬರ್ತಾ ಇರುತ್ತೆ, ಇಲ್ಲಿ ಮಾತ್ರ
ಫುಲ್ ಕ್ಲಿಯರ್ ಆಗುತ್ತೆ.
ಹೌದು, ಆದ್ದರಿಂದ ಇಷ್ಟು ಮಾತ್ರ ಸತ್ಯ. ಏನು ಅದಕ್ಕೆ ಹೇಳ್ತಾರೆ, ಏನು ಮಾಡಿದರೂ ಕೂಡ ಏನು ಬಿಟ್ಟರೂ ಕೂಡ ಎರಡೆಲ್ಲ ನಾವು ಮಾಡೋ ಸಾಧನೆಯಲ್ಲಿ ಒಂದು ಚೆನ್ನಾಗಿ ಸಾಧನೆ ಮಾಡಿದೆ ಅಂತ. ಒಂದು ದಿವಸ ಎಲ್ಲ ಜಪಗಳಾಯಿತು, ಪೂಜಾ ಆಯಿತು, ಎಲ್ಲ ಆಯಿತು, ಓ ಖುಷಿಯೋ ಖುಷಿ. ಏನಂತ ನಾ ಮಾಡಿದೆ, ಮಾಡಿದ ದಿವಸ ಏನು ಆಗಿಲ್ಲ, ಬಿದ್ದಿದ್ದು ಎದ್ದಂತೆ 10 ಗಂಟೆ ಅಂತ ಕಾಲಕ್ಕೆ ಆಯಿತು, ನಾನೇನು ಮಾಡಿದ್ದೆ. ಆ ಇದೇ ದೌರ್ಭಾಗ್ಯ ಅಂತ ಕರೀತಾರೆ. ನಿರ್ಭಾಗ್ಯ ನಿಮಗೆ ಸದಲೇ ದೌರ್ಭಾಗ್ಯ ಅಂದ್ರೇನು? ಎಲ್ಲ ಒಳ್ಳೆ ಸಾಧನೆ ಆಯಿತು, ಸ್ವಾಮಿ ಮಾಡಿಸಿದ ಅಂತ ಎಚ್ಚರವೇ ಬಾರದೆ ನಾ ಮಾಡಿದೆ ಅಂತ ಬಂತಲ್ಲ, ಅದಕ್ಕಿಂತ ದೌರ್ಭಾಗ್ಯ ಬೇಕಾ ಅಂತ ಹೇಳ. ಹಾಗೆ ಏನೂ ಆಗಿಲ್ಲ, ನಮ್ಮಿಂದ ಏನೂ ಆಗಿಲ್ಲ, ಭಗವಂತ ನಮ್ಮಿಂದ ಏನೂ ಮಾಡಿಸಿಲ್ಲ ಅಂತ ತಿಳಿಯದೆ ನಾನೇ ಮಾಡಿಲ್ಲ ಅಂತ ತಿಳಿದೆ ಅಲ್ಲ,
ಅದನ್ನು ತಿಳ್ಕೊಂಡು
ನಾನು ಹೋಗ್ಬೇಕು.
ಪರಮಾನುಸಾರ ಇಷ್ಟೇ, ನಮ್ಮ ಪರಮಾನುಸಾರ ಏನೇನು ಸಾಧನೆ ಮಾಡಿಸಿಲ್ಲ ಅವಾಗ ದೇವತೆಗಳೇ ಒಳಗೆ ನಿಂತು ಏನು ಅನ್ನಿಸ್ತಾರೆ ಅಂದರೆ ನಾ ಮಾಡಿಲ್ಲ ಅನ್ನಿಸ್ತಾರೆ. ಅವಾಗೇನಾಗುತ್ತೆ, ಆ ಸಾಧನೆ ಮಾಡದೇ ಇರುವ ಕಾಲಕ್ಕೇನು ಪಾಪ ಬರುತ್ತಲ್ಲ ಅದಕ್ಕಿಂತ ಜಾಸ್ತಿ ಪಾಪ ನಾ ಮಾಡಿಲ್ಲ ಅಂತ. ಪಾಪ ಮಾಡಿದೆನೆಂಬುವುದೇ ಮಹಾಪಾಪ. ಹೇಗೆ ಸ್ವತಂತ್ರವಾಗಿ ಪಾಪ ಆದರೂ ಮಾಡಲಿಕ್ಕಾಗುತ್ತೆ ಅಂತ ನಾನು ಅಂದ್ಕೊಂಡಿವಲ್ಲ, ಅದಕ್ಕಿಂತ ದೇವರ ಸ್ವಾತಂತ್ರ್ಯ ಕದಿಯೋದಕ್ಕಿಂತ ಪಾಪ ಇಲ್ಲ. ಅದನ್ನು ಚೆನ್ನಾಗಿ ತಿಳ್ಕೋಬೇಕು ನಾವು. ಹಾಗಾದ್ರೆ ಪಶ್ಚಾತ್ತಾಪ ಪಡುವ ರೀತಿ ಹೇಗೆ ತಿಳ್ಕೊಂಡು ಪಡ್ವಿ ಹೇಳ್ತಾರೆ. ಕೆಟ್ಟ ಕೆಲಸ ಆಯಿತು, ಪಶ್ಚಾತ್ತಾಪ ಪಡಬೇಕು, ಪಡಬೇಕಾದ ರೀತಿ ಹೇಗೆ? ಸ್ವಾಮಿ ನನ್ನಿಂದ ಹೀಗೆ ಮಾಡಿಸಿದ ಅನ್ನೋದೇ ಪಶ್ಚಾತ್ತಾಪ ಅಲ್ಲ. ದೇವ್ರು ಮಾಡಿಸಿದ್ರೆ ನಾನು ಯಾಕೆ ಪಶ್ಚಾತ್ತಾಪ ಪಡಲಿ ಅಂದ್ರೆ ದೇವ್ರು ಸುಮ್ಮನೆ ಮಾಡಿಸ್ತಾ ಇಲ್ಲ.
ಹಾಗಾದ್ರೆ
ನನ್ನ ಕರ್ಮಾನುಸಾರ ನನ್ನ ದೋಷಾನುಸಾರ ಮಾಡಿಸಿದ, ದೋಷ ಹೊಂದಿದ್ದಕ್ಕೆ ನಾನು ದೋಷಿ, ಅಯ್ಯೋ ಇದು ಇದ್ದದ್ದಕ್ಕಲ್ಲ ಈಗ ಆಯಿತು ಅಂತ ದುಃಖ ಪಡಿ. ಜೊತೆಗೆ ದೇವರಲ್ಲಿ ಸ್ವಾಮಿ ಇದನ್ನು ಪರಿಹಾರ ಮಾಡು ಅಂತ ಪ್ರಾರ್ಥನೆ. ಇಷ್ಟು ಮೂರು ಪ್ರಕರಣಗಳು.
ಈ ಪ್ರಕರಣದಲ್ಲಿ ದುರ್ಯೋಧನ ಕೆಟ್ಟ ಕೆಲಸ ಮಾಡ್ದ, ಅವನು ಇದನ್ನು ಅಂದ್ಕೊಂಡ್ರೆ ಅವನು ಬಿಡುಗಡೆ ಹೋಗ್ತು, ಅಂದ್ಕೊಂಡಿಲ್ಲ ಬಿಡುಗಡೆ
ಅಂದ್ಕೊಂಡಿಲ್ಲ.
ಅವನು ಎಷ್ಟು ಕೆಲಸ ಮಾಡಿದಾನ, ಎಷ್ಟು ಕೆಲಸ ಮಾಡಿದಾನೆ, ಪಾಂಡವರನ್ನ ಎಷ್ಟು ಬೇಗ ನ್ಯಾಯ ಮಾಡ್ತಾನೆ ಅವನು ಮಾಡಿ, ಒಳಗಡೆ ಕೂತ್ಕೊಂಡು ಪರಮಾತ್ಮನೇ ಮಾಡಿಸಿದ್ದಾನೆ ಹರಿವಾಯು ಅವನ ಕರ್ಮಾನುಸಾರ. ಅವನೇನಾದ್ರೂ ಒಂದು ಪಕ್ಷ ಅಯ್ಯೋ ಇದು ನಾನೇನು ಮಾಡೋಕ್ಕಾಗ್ತಿಲ್ಲ, ಅವನು ಮಾಡಿಸ್ತಾ ಇದ್ದೀನಿ ನನ್ನ ಕರ್ಮಾನುಸಾರ, ಭಗವಂತ ನೀನೇ ಇದು ಮಾಡಿಸಿರೋದು ಅಂತ ಅಂದ್ಬಿಟ್ರೆ
ಮನಃಪೂರ್ವಕವಾಗಿ ಕಲಿಯಂದ್ರೂ ಹೋಗುತ್ತೆ
ಕಲಿ ಅವನು ಜಾಸ್ತಿ ಆಗಿದೆ ಅಲ್ಲ ನಾನು ಅಂದಲ್ಲ ಅವನು
ಅದೇ ಅವ್ನು ಹೇಳ್ತಾನೆ ಜಾನಾತಿ ಧರ್ಮ ಪೂರ್ತಿ ಅವನೇ ಹೇಳ್ಕೊತಾನೆ
ಹೇಳ್ಕೊಡ್ತಾನೆ ಸರಿಯಾ. ಮೂರನೇ ಪ್ರಕರಣ ಮುಗಿಯಿತು.
ನಾನು ಮಾಡಿದೆ ನಾನು ಮಾಡಿದೆ ಅಂದ್ರೆ ಮತ್ತೆ ಬಿಡ್ಬೇಕು.
ಇಷ್ಟಂದು ಸತ್ಯ ಏನು, ನನ್ನೊಳಗೆ ನಿಂತು ದೇವತೆಗಳು ಭಗವಂತ ದೇವತೆಗಳು ಎಲ್ಲ ಕೆಲಸ ಸದಾ ಕಾಲ ಅವರೇ ಮಾಡಿಸ್ತಾ ಇದ್ದಾರೆ ಎಂಬುದನ್ನು ಸದಾಕಾಲ ಪ್ರತಿಯೊಂದು ಕರ್ಮ ಆಗುವಾಗ ಏನಿದೆ ಅದು ಮಾಡಿದ್ರ ಮಾಡ್ತಾ ಇದ್ದೀರಾ ಎಷ್ಟೊಂದು ಮಾಡಿದ್ರ? ಅವನೇ ಮಾಡಿಸ್ತಾ ಇದ್ದಾನೆ ಅಂತ ಬರ್ತಾ ಇದೆ ಅಷ್ಟೇ, ಎರಡನೇ ಬಿಟ್ಟಿಲ್ಲ. ಸ್ವಾಮಿಯೇ ಎಲ್ಲ ಮಾಡಿಸ್ತಾ ಇದ್ದಾನೆ ಅಂತ ಬಂದಿತ್ತು, ನಾನಾಗಿ ಏನು ಮಾಡ್ತಾ ಇಲ್ಲ ಅನ್ನೋದು ಬರಲ್ಲ. ಯಾಕೆ ನೀವು ಅಂದ್ಕೊಂತಾನೆ ಇಲ್ಲ ಎರಡು ಮಾತು ಬರಬೇಕಲ್ಲಿ, ದೇವರೇ ಮಾಡಿಸ್ತಾ ಇದ್ದಾನೆ ಅದಕ್ಕೆ ಮಾಡಿದೆ, ನಾನಾಗಿ ಮಾಡ್ತಾರೆ ಅಂತ ಅಂದ್ಕೊಳ್ಳಿಕ್ಕೆ ದುಃಖ ಅನ್ಕೋಬೋದಲ್ಲ. ಅದಂದ್ರೇನೆ ಸಾರ್ಥ ಇಲ್ಲದಿದ್ರೆ ಇಲ್ಲ, ನಾನು ದೇವರ ಸ್ವಾತಂತ್ರ್ಯದ ನೆನಪು, ನಾವು ದೇವರ ಅಧೀನ ಅಂತ ನೆನಪು, ನಮ್ಮ ಅಸ್ವಾತಂತ್ರ್ಯದ ನೆನಪು ಕಟ್ಟಂತೆ ಬರಲೇಬೇಕು, ಪ್ರತಿಯೊಂದು ಕರ್ಮದಲ್ಲಿ ಬರಬೇಕು. ಹೌದಾ? ಯಾರ ಮೇಲೆ ಅಭಿಮಾನ ಬಂದರು, ಯಾರ ಮೇಲೆ ಸಿಟ್ಟು ಬಂದರು, ಏನು ತೋರ್ತಾ ಇದ್ರು, ಯಾರು ನಮ್ಮ ಮೇಲೆ ಏನು ತೋರ್ತಾ ಇದ್ರು, ಸ್ವಾಮಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಸದಾ
ಬರಬೇಕು. ನಿರೀಕ್ಷಿತ ರಾಜರು ಇಷ್ಟು ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು ಪಶ್ಚಾತ್ತಾಪ ಬಿದ್ದರೆ ಪಶ್ಚಾತ್ತಾಪ ಬೀಳಲಿಲ್ಲ, ತಪ್ಪು ಮಾಡಿದೆ ಅಂತಂದ್ರೆ ಇನ್ನ ಭಗವಂತ ಮಾಡಿಸ್ದೆ ಅಂತ ಅಂದಿಲ್ಲ. ಇಂಥ ಮಹಾನ್ ಭಾವರು ಅಂಥವ್ರು ಕೂಡ ಏನಂದ್ರು, ನೀವು ನಾನು ತಪ್ಪು ಮಾಡಿಬಿಟ್ಟೆ ಹಾಗಾಗಬಾರ್ದಾಗಿತ್ತು, ಶಿಕ್ಷೆ ಆಗಲಿ ನನಗೆ, ಬ್ರಾಹ್ಮಣರಿಗೆ ಅವಮಾನ ಮಾಡಿದೆ ಅಂತ ಅಂದ್ರೆ ಇನ್ನ ಭಗವಂತ ಮಾಡಿಸ್ದೆ ಅಂತ ಜಯ ಅಂದಿಲ್ಲ. ಯಾಕೆ ಈ ಪ್ರಶ್ನೆ ಅಲ್ಲ ಹಾಕೋಬೇಕು, ದುರ್ಯೋಧನ ಅಂತ ಅಂದ್ಕೊಂಡಿದ್ರೆ ಬಿಡುಗಡೆ ಆಗುತ್ತೆ, ಇಲ್ಲಿ ಪರೀಕ್ಷೆ ಆದರೂ ಅದನ್ನು ಅಂದ್ಕೊಡ್ತಾ ಇಲ್ಲ. ಯಾಕೆ
ಹೇಳ್ಕೊಂಡಿದ್ದೆ ಶುಕಾಚಾರ್ಯ ಅದು ಹೇಳ್ಕೊಟ್ರು ಶುಕಾಚಾರ ಭಾಗವತ ಹೇಳ್ಕೊಟ್ರು ಹೇಳ್ಕೊಟ್ರು
ಅಂದ್ರೆ ಅದೇ ಮೊದಲು ಮೊದಲು ತಪ್ಪು ಮಾಡಿದ್ರು ಅಂತಾನೆ ಹೇಳ್ತಿದ್ರು ಅನ್ಬಾರ್ದಾಗಿ
ಇಲ್ಲ ಅವ್ರು ಒಳಗಾಗ್ಬೇಕು ನಮ್ಗೆ ಗೊತ್ತಾಗಿಲ್ಲ ಅವ್ರು ಒಳಗಾಗಿಕೊಂಡ್ರೆ ನಮ್ಗೆ ನಂತರ ನಮ್ಗೆ ಗೊತ್ತಾಗಿಲ್ಲ ಪರೀಕ್ಷೆ ಮಹಾರಾಜ ಸಹಜ ಭಕ್ತ ಆತನಿಗೆ ಇದೆಲ್ಲ ಮೊದಲೇ ಗೊತ್ತಿತ್ತು ವಿಶೇಷ ರಹಸ್ಯಗಳು ಮಾತ್ರ ಭಾಗವತದಲ್ಲಿ ಹೇಳಿದ್ರು ಮಿಕ್ಕದಲ್ಲಿ ಯಾಕೆ ಹೇಳಿದ್ರು ನನಗೋಸ್ಕರ ಹೇಳಿದ್ರು ಪರೀಕ್ಷಿತ್ ಮಹಾರಾಜ ನೆಪ ಮಾಡಿಕೊಂಡು ನಮಗೆಲ್ಲ ಹೇಳಿದ್ರು ಕೃಷ್ಣ ಕೂಡ ಅರ್ಜುನನಿಗೆ ಗೊತ್ತಿಲ್ಲ ಅಂತಲ್ಲ ಹದಿನೆಂಟು ಅಧ್ಯಾಯ ಗೊತ್ತಿತ್ತು ಯಾರಿಗೆ ಅರ್ಜುನನಿಗೆ ಅದರಲ್ಲಿ ರಹಸ್ಯಗಳು ಅರ್ಜುನನಿಗೆ ಹೇಳಿ ಮಿಕ್ಕದ್ದೆಲ್ಲ ನಮಗೆ ಕೊಟ್ಟಿದ್ದರು ಅಷ್ಟೇ ಹೊರತು ಅರ್ಜುನನಿಗೆ ಏನು ಗೊತ್ತಿಲ್ಲ ಏ ವಿಷಯದಿಂದ ಮೊದಲುಕೊಂಡೆಲ್ಲ ಹೇಳಿದ್ರು ಅಂತಲ್ಲ ಅರ್ಜುನ ಮಹಾ ಮೇಧಾವಿ ಮಹಾ ಜ್ಞಾನಿ ಕೂಡ ಹೌದು
ಹಾಗಾದ್ರೆ ಅದು ತಪ್ಪಾಯ್ತಲ್ವ ಯಾಕೆಂದ್ರೆ ಜನಗಳಿಗೆ ಇನ್ನೂ ಹೇಳಬೇಕು ಎಲ್ಲರೂ ಭಗವಂತ ಮಾಡ್ತಾರೆ ನಾನು ತಪ್ಪು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗತ್ತಲ್ವ ಶಾಸ್ತ್ರ ವಿರುದ್ಧ ಆಯ್ತು
ಅದಕ್ಕೆ ಹೇಳೋದಿಲ್ಲ ಇಲ್ಲಿ ಚೆನ್ನಾಗಿ ಒಂದು ಹೇಳ್ಕೋಬೇಕು ಭಗವಂತ ಎಲ್ಲ ಮಾಡಿಸ್ತಾ ಇದ್ದಾನೆ ಹೌದಾ ಭಗವಂತ ಎಲ್ಲ ಮಾಡಿಸೋ ಕಾಲಕ್ಕೆ ಶಾಸ್ತ್ರ ವಿಧಿ ನಿಷೇಧಗಳು ಹೇಳುತ್ತ ಹೌದಾ ಶಾಸ್ತ್ರ ವಿಧಿ ನಿಷೇಧಗಳನ್ನು ಯಾವ ರೂಪದಲ್ಲಿ ಹೇಳುತ್ತಾ ಇದೆ ಎಲ್ಲ ದೇವರೇ ಮಾಡಿಸೋ ಕಾಲಕ್ಕೆ ವಿಧಿ ನಿಷೇಧಗಳು ಹಾಗೆ ಬರಬೇಕಾಗಿತ್ತು ಏನಂತ ದೇವರೇ ಮಾಡಿಸಲಿ ದೇವರೇ ಮಾಡಿಸಲಿ ಅಂತ ಬರಬೇಕು ನೀ ಮಾಡು ನೀ ಬಿಡು ಅಂತ ಬರಲ್ಲ ವಿಧಿ ನಿಷೇಧ ಹೀಗೆ ಬರಬಾರ್ದಾಗಿತ್ತಲ್ಲ ಯಾಕೆ ಹೀಗೆ ಬಂತು ಅಂದರೆ ಜನದಲ್ಲಿ ಮೂರು ವರ್ಗ ಅವರವರ ಪಕ್ವತ ಕರ್ಮ ಬಂಧನ ಹೇಗಿರುತ್ತೆ ಏನೂ ಗೊತ್ತಿಲ್ಲದ ಸ್ಟೇಜ್ ಒಂದು ಜನಗಳು ಗೊತ್ತು ಗೊತ್ತಿಲ್ಲದ ಸ್ಥಾಯಿ ಎರಡನೆಯದು ಚೆನ್ನಾಗಿ ಗೊತ್ತಿದ್ದವರು ಮೂರನೇ ಸ್ಥಿತಿ ಇಲ್ಲಿ ಭಗವಂತ ಏನು ಮಾಡಿದ ಮೂರು ರೀತಿಯಾದ ವರ್ಗಕ್ಕೆ ಮೂರು ಟೆಸ್ಟ್ ಬುಕ್ ಇಟ್ಟಿಲ್ಲ ಒಂದೇ ಟೆಸ್ಟ್ ಬುಕ್ ಇಟ್ಟ ಎಲಿಮೆಂಟರಿ ಸ್ಟೇಜ್ ಮೊದಲುಕೊಂಡು ಪಿ ಎಚ್ ಡಿ ಲೆವೆಲ್ವರೆಗೂ ಒಂದೇ ಟೆಕ್ಸ್ಟ್ ಬುಕ್ ಇಲ್ಲ ಯಾಕೆ ಹಾಕಿ ಹೇಳಿದ ಅಂದರೆ ಈಗ ನೋಡಿ ಶುಕಾಚಾರ್ಯರು ಪರೀಕ್ಷಿತನಿಗೆ ಉಪದೇಶ ಕೊಟ್ಟರು ನೀ ಮಾಡು ನೀ ಬಿಡು ಅಂತಲೇ ಕೊಟ್ಟರು ನಾವು ಚಿಕ್ಕ ಹುಡುಗರು ಹೇಳಿದ್ರು ಹಾಗೆ ಹೇಳ್ತೀವಿ ಉಪದೇಶಗಳೆಲ್ಲ ಹಾಗೆ ಹೋಗ್ತಾ ಬರುತ್ತೆ ಇದರಲ್ಲಿ ಚಿಕ್ಕ ಹುಡುಗರು ಇರ್ತಾರೆ ಅಷ್ಟೇ ಯಾಕೆ ದೊಡ್ಡ ಹುಡುಗರು ನಾವೇ ಇದ್ದೀವಲ್ಲ ನಮಗೂ ಕೂಡ ಮನೆಯಲ್ಲಿ ಹೇಳೋ ಕಾಲಕ್ಕೆ ಏನಂತ ಹೇಳ್ತಾರೆ ಮಾಡು ಬಿಡು ಇನ್ನು ಒಳಗೆ ಭಗವಂತ ಈ ವಿಧಿ ನಿಷೇಧಗಳನ್ನು ಕೂಡಿಸುವ ರೀತಿ ಹೇಗೆ ಚೆನ್ನಾಗಿ ಅರ್ಥ ಆಗದಿದ್ರೆ ಯಾವಾಗಲೂ ಬಂದರೆ ಈ ಆಚಾರ ಹಾಗೆ ಹೇಳಿದ್ರು ಈ ಆಚಾರ ಹೇಗೆ ಹೇಳಿದ್ರು ಅಂದರೆ ಹೇಗೆ ಜೀವ ಅಂತೂ ಅಸ್ವತಂತ್ರ ಹೌದಾ ಅಂಥ ಕಾಲಕ್ಕೆ ಏನೂ ಗೊತ್ತಿಲ್ಲದ ವ್ಯಕ್ತಿಗಳು ದೇವರಿಲ್ಲ ದೇವರಿಲ್ಲ ಅವರು ಪ್ರಾಣಿಗಳಿದ್ದಾರೆ ಅಂಥವರಿಗೆ ಭಗವಂತ ಒಬ್ಬರ ಮೂಲಕ ನೀ ಮಾಡಬೇಡ ಹೀಗೆ ಮಾಡು ಅಂತ ಹೇಳಿಸ್ತಾನೆ ಹೇಳಿಸಿದಾಗ ಅವನ ಒಳಗಿದ್ದು ನಾ ಮಾಡಬೇಕು ನಾ ಬಿಡಬೇಕು ಅಂತ ಗ್ರಹಣ ಮಾಡಿಸ್ತಾನೆ ಮಾಡಿಸೋದೆಲ್ಲ ದೇವರೇ ಗ್ರಹಣ ಮಾಡಿಸೋದು ದೇವರೇ ಆದರೆ ನಾ ಮಾಡಬೇಕು ನಾ ಬಿಡಬೇಕು ಅಂತ ಗ್ರಹಣ ಮಾಡಿಸ್ತಾನೆ ಗ್ರಹಣ ಮಾಡಿಸಿದ್ರೆ ಆಯ್ತ ಬಿಡೋದು ಮಾಡೋದು ಯಾರು ಜೀವನ ಅಂದ್ರೆ ಇಲ್ಲ ದೇವರೇ ಅವನಿಂದ ಮಾಡಿಸ್ತಾನೆ ಬಿಡಿಸ್ತಾನೆ ಮಾಡಿಸೋ ಕಾಲಕ್ಕೆ ಬಿಡಿಸೋ ಕಾಲಕ್ಕೆ ನಾ ಮಾಡ್ತಾ ಇದ್ದೀನಿ ನಾ ಬಿಡ್ತಾ ಇದ್ದೀನಿ ಅಂತ ತಿಳುವಳಿಕೆ ಕೊಟ್ಟು ದೇವರೇ ಮಾಡಿಸಿ ಬಿಡಿಸಿ ಮಾಡುತ್ತಾನೆ ಇದು ಸಾಮಾನ್ಯ ಜನರಲ್ಲಿ ದೇವರು ವಿಧಿ ನಿಷೇಧಗಳನ್ನು ಗ್ರಹಣ ಮಾಡಿಸುವ ರೀತಿ ಇನ್ನ ನಾವು ಮಧ್ಯವರ್ಗದವರು ದೇವರೇ ಮಾಡಿಸ್ತಾರೆ ಎಂದು ಗೊತ್ತಿದ್ದವರು ಆದರೆ ಪ್ರವಚನ ಕಾಲಕ್ಕೆ ಎಲ್ಲ ಕಾಲಕ್ಕೆ ದೇವರೇ ನಮ್ಮಲ್ಲಿ ನಿಂತು ದೇವರೇ ಮಾಡಿಸ್ತಾ ಇದ್ದಾನೆ ಎಂಬ ಗ್ರಹಣ ಮಾಡಿಸ್ತಾನೆ ಮಾಡಿಸೋ ಕಾಲಕ್ಕೆ ಮಾತ್ರ ನಮ್ಮಿಂದ ನಾ ಮಾಡಿದೆ ನಾ ಮಾಡಿದೆ ಅಂತ ಮಾಡಿಸ್ತಾನೆ ಕೃಷ್ಣಾರ್ಪಣ ಬಿಡೋ ಕಾಲಕ್ಕೆ ಮಾತ್ರ ನೀ ಮಾಡಿಸಿದೆಯಪ್ಪ ಅಂತ ಬಿಡಿಸ್ತಾನೆ ಇದು ಎರಡನೇ ಹೌದಾ ಗೊತ್ತು ಗೊತ್ತಿಲ್ಲದ ಯಾಕೆ ಹಾಗಾಗಿ ನಮ್ಮ ಪರಿಸ್ಥಿತಿ ಆಯಿತು ಅಂದ್ರೆ ಪೂರಾ ಗೊತ್ತಿಲ್ಲದೆ ಇರಬೇಕಾದಂತಕ್ಕೆ ಏನು ಪಾಪ ಇರಬೇಕು ಅದು ಕಳ್ಕೊಂಡಿದ್ದೀವಿ ಚೂರು ಪಾಪ ಹೋಗಿದೆ ಆ ವಾಯನ ದಾನ ಕೊಟ್ಟು ಏನು ದಾನ ಕೊಟ್ಟು ಚೂರು 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 ಎಲ್ಲ ಯಾಕ್ರಿ ವಾಯನ ದಾನ ಬಿಡುತ್ತೀರಾ ಅಂದ್ರೆ ಇಲ್ಲ ನಮ್ಗೆ ಕೊಡ್ರಿ ನಮಗೆಲ್ಲ ಕೊಡೋದು ಕೊಡ್ರಿ ಕೊಡ್ರಿ ಅದಕ್ಕೇನಿಲ್ಲ ಆದರೆ ಬರೀ ಒಣ ಕರ್ಮಕಾಂಡ ಬೇಡ ಅನ್ನೋ ಪಾಪ ತಿಳ್ಕೊಳ್ಳೋಷ್ಟು ಪುಣ್ಯ ಬಂದಿದೆ, ಆ ಪಾಪ ಹೋಗಿದೆ. ಆದರೆ ತಿಳ್ಕೊಂಡದ್ದು ಅನುಷ್ಠಾನಕ್ಕೆ ಇಡ್ಲಿಕ್ಕೆ ಅಡ್ಡಿಯಾದ ಪಾಪ ಹೋಗ್ಲಿಲ್ಲ ಇನ್ನ. ಅದಕ್ಕೆ ಇಲ್ಲಿ ಶುಚ ಮಾಡ್ತಾನೆ, ಇಲ್ಲಿಂದ ಕಾಲು ಹೆಚ್ಚೆ ಹೊರಗೆ ಹಾಕಿದ ಕೂಡ ಶುಚ
ಶುಚ
ಇಷ್ಟೇ ಅಲ್ವಾ ಪ್ರಾಬ್ಲಮ್. ಗೊತ್ತಾಯ್ತು, ಗೊತ್ತಾಗ ಸಾಕಿಲ್ಲ. ಮನೆಗೆ ಹೋದ ಕೂಡ ಏನು ಕೆಲಸ ಮಾಡಲ್ಲ. ಎಲ್ಲ ಗೊತ್ತಿಲ್ಲದವ್ರು ಹೇಗಿರ್ತಾರೋ ನಾವು ಎಲ್ಲ ಗೊತ್ತಿದ್ದವರು ಹಾಗೆ ಇರ್ತೀವಿ. ಏನು ಡಿಫರೆಂಟ್ ಚೂರು ಚಾಲು ಇರಲ್ಲ. ಇನ್ನ ಚೂರು ಅವ್ರಿಗಿಂತ ನಾವು ಕಡಿಮೆ, ಅವರೇ ವಾಸಿ ಅಂತಿರ್ತಾರೆ. ಹಾಗಾಗಿರುತ್ತೆ ಇಲ್ಲಿ ಬಿಡಪ್ಪ. ನಂತರ ಹೀಗಾಗಿ ಇದ್ದೀವಲ್ಲ, ಇನ್ನ ಜ್ಞಾನಿಗಳಿಗೆ ಉಪದೇಶ ಕೊಡುವಾಗಲೇನೆ ಬರುವಾಗಲೇನೆ ಭಗವಂತನೇ ಕೊಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಕೊಟ್ಟು ಕೊಡಿಸ್ತಾನೆ. ಮಾಡಿಸೋ ಕಾಲಕ್ಕೆ ದೇವರೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಕೊಟ್ಟು ಅವರಿಂದ ಮಾಡಿಸ್ತಾನೆ. ದೇವರೇ ಬೆಳೆಸ್ತಾ ಇದ್ದಾನೆ ಎಂಬ ಎಚ್ಚರ ಕೊಟ್ಟು ನಿಷೇಧವಾದನ್ನು ಬೆಳೆಸ್ತಾನೆ. ಸ್ವಾಮಿ ನೀನೇ ಮಾಡಿಸ್ತೀಯ ಎಂಬ ಎಚ್ಚರ ಕೊಟ್ಟು ಕೃಷ್ಣ ಅರ್ಪಣ ಬೆಳೆಸ್ತಾನೆ. ಯಾರಿಗೆ
ಉತ್ತಮ
ಪರೀಕ್ಷಿತರ ಅನುರಾಧಕ. ಆದರೆ ಯಾರು ಯಾರು ಹೇಗೆ ಮಾಡ್ತಾರೆ ಟಾರ್ಚ್ ಆಗಲು ಗೊತ್ತಾಗುತ್ತಾ ಗೊತ್ತಾಗಲ್ಲ. ಎಲ್ಲರೂ ಒಂದೇ ಥರ ಇರ್ತಾರೆ, ಒಳಗೊಳಗೆ ಚಿಂತನೆ ಆಗುತ್ತೆ. ಅದಕ್ಕೆ ಎಲ್ಲರೂ ಸಾಲ ಸಗಟ ಕೂತಿದ್ರೆ ನಿಮ್ಮಲ್ಲಿ ಅಪರೋಕ್ಷ ಜ್ಞಾನ ಮೆಚ್ಚಿದ್ದಾರೆ ನಮಗೆ ಗೊತ್ತಾಗುತ್ತೆ ಅಲ್ವಾ. ಆ ಥರ ಅದಕ್ಕೆ ಉಪದೇಶ ಕೊಡೋ ಕಾಲಕ್ಕೆ ಸಪ್ರೇಟ್ ಕೊಡ್ಲಿಕ್ಕೆ ಆಗಲ್ಲ, ಎಲ್ಲರನ್ನು ಸೇರಿ ಒಂದೇ ಕೊಡಬೇಕಾಗುತ್ತೆ. ಅದಕ್ಕೆ ಹೇಳಿದರು ಎಲ್ಲ ಜೀವರಾಶಿಗಳು ಪಕ್ವ 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 ಅಪಕ್ವ ಎಲ್ಲರೂ ಸೇರಿ ಒಂದೇ ಕಡೆ ಊಟ ಮಾಡ್ತಾ ಇದ್ರೆ ಪ್ರತ್ಯೇಕ ಪ್ರತ್ಯೇಕ ಬಡಿಸ್ಲಿಕ್ಕಾಗುತ್ತ. ಶುಗರ್ ಪೇಷಂಟ್ ಒಂದೇ ಕಡೆ ಕೂತಿದ್ದಾರೆ, ಹಾರ್ಟ್ ಪೇಷಂಟ್ ಒಂದೇ ಕಡೆ ಕೂತಿದ್ದಾರೆ, ಪ್ಯಾರಾಟಿಸ್ ಪೇಷಂಟ್ಸ್ ಎಲ್ಲರೂ ಒಂದೇ ಕಡೆ ಎಲೆ ಹಾಕಿದಾಗ ಪ್ರತ್ಯೇಕ ಅಡಿಗೆ ಮಾಡ್ಲಿಕ್ಕಾಗುತ್ತ. ಎಲ್ಲರಿಗೂ ಕಾಮನ್ ಅಡಿಗೆ ಬೇಕಾದ್ರೂ ನೀರು ಏನು ಬೆರೆಸ್ಕೊಂಡು ಊಟ ಮಾಡ್ತಾರೋ ಮಾಡಿ ಅಷ್ಟೇ ಅಲ್ವಾ. ನಾವು ಹಾಕೋದು ಒಂದೇ ವಿಧಿ ನಿಷೇಧ ಕಾಮನ್ ಆಗಿ ಕೊಡ್ತಾನೆ. ಒಳಗಿದ್ದು ಗ್ರಹಣ ಮಾಡಿಸೋದವನೇ, ಆದ್ದರಿಂದ ಯಾವ ಪ್ರಾಬ್ಲಮ್ ಇಲ್ಲ. ಆದ ಕಾರಣ ಇದು ವ್ಯವಸ್ಥೆ. ಈ ವಿಧಿ ನಿಷೇಧಗಳ ವ್ಯಾಪಾರ ಒಳಗಿದ್ದು ಭಗವಂತ ಹೀಗೆ ಗ್ರಹಣ ಮಾಡಿಸಿ ವಿಧಿ ನಿಷೇಧಗಳನ್ನು ನಮಗೆ ಚೂರು ಸ್ವಾತಂತ್ರ್ಯ ಇಲ್ಲದಿದ್ದರೂ ಕೂಡ ಈ ಥರ ವಿಧಿ ನಿಷೇಧ ಗ್ರಹಣ ಮಾಡುವಂತೆ ಮಾಡುತ್ತಾನೆ ಎಂಬ ಎಚ್ಚರ ಬರಲಿಲ್ವ. ಅವಾಗೇನಾಗುತ್ತೆ ಅಂದರೆ ಅಯ್ಯೋ ನಮ್ಗೆ ಚೂರು ಸ್ವಾತಂತ್ರ್ಯ ಇಲ್ಲಾಂಗಿದ್ರೆ ವಿಧಿ ನಿಷೇಧ ಯಾರಿಗೆ ಹೇಳುವುದು ದೇವರಿಗ? ನಾವೇ ಹೇಳಬೇಕು ನಮ್ಮ ಸ್ವಾತಂತ್ರ್ಯ ಇಲ್ಲ ಅಂದ್ರೆ. ಹಾ, ಆದ್ರೆ ಏನಾಯ್ತು, ವಿಧಿ ನಿಷೇಧಗಳು ಗ್ರಹಣ ಮಾಡಲಿಕ್ಕೆ ಬೇಕಾದ ಚೂರು ಸ್ವಾತಂತ್ರ್ಯ ನನಗೆ ಒಪ್ಪಲೇಬೇಕು ಅಂತ ಅಲ್ಲಿ ಹಾರಿಬಿಡ್ತೀವಿ. ಅವಾಗ ಅಲ್ಲಿ ಹಾರಿದರೆ ನಮ್ಮನ್ನು ಉದ್ಧಾರ ಮಾಡೋ ನಾಥ ಯಾರೂ ಇರಲ್ಲ. ಗೀತಾ ಭಾಷ್ಯದಲ್ಲಿ ಚೆನ್ನಾಗಿ ನನ್ನ ಹೇಳುತ್ತಾರೆ. ಆದ ಕಾರಣ ಜಡುಪಿಸಿ ತಿಳ್ಕೊಳ್ಳಿ. ನೀವು ಶಾಸ್ತ್ರ ಓದ್ತಾ ಇಲ್ಲ, ಪುಸ್ತಕ ತೆಗೆದು, ಆದರೆ ತಿಳುವಳಿಕೆ ಬಂದರೆ ಸಾಕು. ಋಷಿಮುನಿಗಳೆಲ್ಲ ತಿಳ್ಕೊಂಡಿದ್ರು, ಕೃಷ್ಣನಿಗೆ ಊಟ ಕೊಡಲಿಲ್ಲ. ಪುಸ್ತಕ ಹಿಡಿದು ಓದದೇ ಇರುವ ಅವರ ಹೆಂಡತಿಯರೆಲ್ಲ ಕೃಷ್ಣನಿಗೆ ಊಟ ಮಾಡಿಸಿಕೊಂಡರು. ಮತ್ತೆ ಅವರಿಗೆ ದಾರ್ಢ್ಯ ಜಾಸ್ತಿ ಇರಬೇಕಾ ಇವರಿಗಿರಬೇಕಾ? ಕೆಲಸ ಮಾಡೋದು ಮುಖ್ಯ, ತಿಳ್ಕೊಂಡಿರೋದು ಮುಖ್ಯ ಅಲ್ಲ ಅಂತ ಚೆನ್ನಾಗಿ ದೇವರು ತೋರಿಸಿದರು. ಸ್ವಾಮಿ ಯಾರಲ್ಲಿ ನಿಂತು ಆ ಅನುಷ್ಠಾನ ಕೊಡಿಸ್ತಾನೆ ಅವರಿಗೆ ಮಾರ್ಕ್ಸ್ ಅಷ್ಟೇ ಹೊರತು ತಿಳ್ಕೊಂಡಷ್ಟು ಮಾತ್ರಕ್ಕೆ ಏನೂ ಉಪಯೋಗವಿಲ್ಲ. ಬರೇ ತಲೆಗೆ ಸ್ಟಾಕ್ ಕೊಟ್ಟಿರುತ್ತೆ, ಅವ್ರು ಹೀಗೆ ಹೇಳಿದ್ರು ಇವ್ರು ಹಾಗೆ ಹೇಳಿದ್ರು ಅಂತೆಲ್ಲ ಹೇಳ್ತಾ ಇರ್ತೀವಿ. ನೀನೇನು ಮಾಡಿದ್ಯಾ, ನಾನೇನು ಮಾಡಲ್ಲ ಅಂತ ಹಾಗಿರ್ತೀವಿ. ಹಾಗಿರ ಸರಿಯಾ. ಮೂರು ಪ್ರಕರಣ ಮುಗಿಯಿತು. ಇನ್ನ ನಾಲ್ಕನೇ ಪ್ರಕರಣ ಏನು ಯಾವುದು? ಚೆನ್ನಾಗಿ ತಿಳ್ಕೊಂಡು ಮಾಡಿದವರು ಅವರವರ ಕರ್ಮಾನುಸಾರ ಎಲ್ಲ ಮರುತು ಮಾಡಿದ್ರು ಮಾಡಿರಬಹುದು, ಸ್ವಾಮಿ ಮರಸು ಮಾಡಿರಬಹುದು, ಹೇಳಿಕ್ ಸಾಧ್ಯ ಇಲ್ಲ. ನಂತರ ಬರುವ ಪ್ರಕರಣ ಬಿಂಬ ಸಂಸ್ಥಾಪನಾ ಪ್ರಕರಣ. ಬಿಂಬಮೂರ್ತಿ ನಮ್ಮಲ್ಲಿ ಹೀಗಿದ್ದಾನೆ ಅಂತ ಗೊತ್ತಾಯಿತು. ನಮ್ಮಲ್ಲೇ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಎಂದು ನಿಂತು ಎಲ್ಲ ಕಡೆ ತಾನು ಎಲ್ಲ ವ್ಯಾಪಾರವನ್ನು ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಅಂತೂ ನಮಗೆ ಇವತ್ತು ಚೂರು ಬಂತು. ಹಾಗೆ ಸ್ವಾಮಿಯೇ ನಮ್ಮೊಳಗಿರ್ತಕ್ಕಂಥ ಅಜ್ಞಾನವನ್ನೇ ಬುಡವಾಗಿಟ್ಟುಕೊಂಡು ಅಭಿಮಾನ ಹುಟ್ಟಿಸಿ ಆ ಅಭಿಮಾನದಿಂದ ಕಟ್ಟಿ ಹಾಕ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಅವನೇ ಆ ಅಜ್ಞಾನವನ್ನು ಕಳೆದು ಅಭಿಮಾನವನ್ನು ಕಳೆದು ಬಿಡಿಸಬೇಕು ಅಂತ ಗೊತ್ತಾಯಿತು. ಇಷ್ಟೊಂದು ತಾತ್ಪರ್ಯ ಎರಡು ಪ್ರಕರಣಕ್ಕೆ, ಬಂಧಕ ಪ್ರಕರಣ ಮೋಚಕ ಪ್ರಕರಣದ ಏನು ಹೇಳಿದರೆ, ಅವನೇ ನಮಗೆ ಎಲ್ಲ ರೀತಿಯಾದ ನಮ್ಮದೇ ಆದ ಲಿಂಗ ದೇಹದ ಒಳಗಿರತಕ್ಕ ಅಜ್ಞಾನದ ಅಂಟು ಕೊಡುವವನು. ಅವನೇ ಬಿಡಿಸ್ತಾನೆ, ಅವನೇ ಎಲ್ಲ ತತ್ವಾಭಿಮಾನಿಗಳ ಮೂಲಕ ನಮ್ಮ ಎಲ್ಲ ಕಾರ್ಯ ಮಾಡಿಸ್ತಾ ಇದ್ದಾನೆ. ನಮ್ಮ ಸುತ್ತು ಇದ್ದಾನೆ, ನಮ್ಮ ಒಳಗಿದ್ದಾನೆ, ಅವನೇ ಮಾಡಿಸ್ತಾ ಇದ್ದಾನೆ. ಅವನಪ್ಪ ಇದ್ದಾನೆ ಎಂಬ ಎಚ್ಚರ ಬಂದ್ರೆ ಈ ಮೂರು ಪ್ರಕರಣ ಸಾರ್ಥಕ. ಅದು ಬರಲಿಲ್ಲ, ಮೂರು ಪ್ರಕರಣ ಓದಿಯು ವ್ಯರ್ಥ ಅಲ್ಲ, ಚೂರು ತಲೆ ಕೂತಿರುತ್ತೆ. ಹೇಗೆ ಬೆಳಿಗ್ಗೆ ಎದ್ದು ಹೊರಟೋಗ್ತಾರೆ ಆಫೀಸ್ಗೆ, ಟಿಫಿನ್ ಬ್ಯಾಕ್ಸ್ ಕೊಟ್ಟಿರ್ತಾರೆ, ತಿನ್ಬಲ್ಲವ ವ್ಯರ್ಥವ ಇಲ್ಲ, ಹಸಿವೆ ಆಗುತ್ತೆ ಮುಂದೆ ಎರಡು ಗಂಟೆಗೆ, ಅವಾಗ ಬ್ಯಾಕ್ಸ್ ಓಪನ್ ಮಾಡಿ ಕೊಡ್ತಾರೆ. ಹಾಗೆ ನಮಗಿವಾಗ ಪುರಾಣಗಳು ಸೀಡಿಗಳು ಎಲ್ಲ ಕೇಳಿ 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 ತಲೆಯಲ್ಲಿ ಬ್ಯಾಕ್ಸ್ ತುಂಬಾ ಆಯ್ತಾನೆ ದೇವ, ಯಾವಾಗ ಓಪನ್ ಮಾಡಿಸಿ ಊಟ ಮಾಡಿಸ್ತಾನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಟಿಫಿನ್ ಬ್ಯಾಕ್ಸ್ ಕೊಡ್ತಾ ಇದ್ದಾನೆ, ಇಲ್ಲಿ ತುಂಬಿಕೊಳ್ಳಿ ಕ್ಯಾರೆಟ್ ತುಂಬಿಕೊಳ್ಳಿ, ಹಸಿವೆ ಆರಾಮ ಹೊಡೆಯುತ್ತೆ. ಆ ಆಗದ ತೆಗೆದ್ರೆ ಆಯ್ತು, ಅಷ್ಟುವರೆಗೆ ಬರೇ ಭಾಷೆ ಇರ್ತೀವಿ, ಹಸಿವೆ ಆಗ್ತಾನೆ ಇರುತ್ತೆ, ತಗೊಂಡು ಹೋಗ್ತಾನೆ. ನೋಡಿ ಬೆಳಿಗ್ಗೆ ಹೊರಟವರಿಗೆ ಎರಡು ಗಂಟೆವರೆಗೆ ಹಸಿವೆ ಆಗಲ್ಲ ಅಂತೀರಾ, ಆಗತ್ತೆ. ಆದರೆ ಮತ್ತೆ ಏನಾದ್ರು ಸ್ನೇಹ ಗೊತ್ತಿಲ್ಲ ಲಘು ಉಪಹಾರ ಅದು ತಗೊಂಡಿರ್ತಾರೆ. ಅದು ಇಲ್ಲದಿದ್ರೆ ನೀರು ಕುಡಿದಿರುತ್ತಾರಂತೆ ಹೊರತು ಮಧ್ಯದಲ್ಲಿ ಬಂದಾಗ ಸ್ವಲ್ಪ ಮಾಡ್ತಾರ ಸರ್ವಕಾಲ. ನಾವು ಅಷ್ಟೇ ಬಂದ ಪುರಾಣದ್ದು ಎಲ್ಲ ಜ್ಞಾನ ಚೂರು ಓಪನ್ ಮಾಡಲ್ಲ, ಪೂರಾ ಹಸಿಯಾದ ಕಾಲಕ್ಕೆ ಮಾತ್ರ ಓಪನ್ ಮಾಡ್ತೀವಿ. ಅಷ್ಟವರೆಗೆ ನಮಗೂ ಗೊತ್ತು ನಮ್ಮ ಹತ್ರ ಬಾಕ್ಸ್ ಇದೆ, ನಮ್ಮ ಹತ್ರ ಬಾಕ್ಸ್ ಇದೆ ಅಂತ ಹೇಳಿ ಆನಂದ ಪಡ್ತಾ ಇರ್ತೇವೆ ಅಷ್ಟೇ ಹೊರತು ಅದನ್ನು ತಿನ್ನೋ ಪ್ರಯತ್ನ ಮಾಡಲ್ಲ. ಮಾಡಿ ಪರವಾಗಿಲ್ಲ, ಆ ಟಿಫಿನ್ ಬಾಕ್ಸು ಆಗೋಗ್ಬಿಡುತ್ತೆ. ಮತ್ತು ಹತ್ತು ಗಂಟೆಗೆ ತಿಂದರೆ ಮೂರು ಗಂಟೆಗೆ ಇರಲ್ಲ, ಇದು ಆಗಲ್ಲ. ಜನ್ಮದಂತೂ ಸಾಕಾಗೋ ಒಂದು ಬಾಕ್ಸ್ ಹೋಗಿದೆ. ಆದ್ದರಿಂದ ಎಷ್ಟು ನೀವು ತಿನ್ನಲಿಕ್ಕಾಗುತ್ತೋ ತಿಂತಾ ಇರಿ, ಅದು ತುಂಬತಾ ಇರುತ್ತೆ, ಅಕ್ಷಯ ಪಾತ್ರೆ ಅಂತೆ ಆ ರೀತಿ. ನಂತರ ಇಷ್ಟೆಲ್ಲ ಮಾಡಿಸುವ ಸ್ವಾಮಿ ಅವ ಹೇಗಿದ್ದಾನೆ ಅಲ್ಲ ಆಕಾರ ಕೇಳಬೇಡಿ, ಯಾಕಂದ್ರೆ ನೀತಗಳು. ಆದರೆ ಅವನ ರೂಪ ಹೇಗಿರುತ್ತೆ, ಚಿಂತನೆ ಒಳ ಚಿಂತನೆ ಏನಿದೆ ಬಹಳ ಚೆನ್ನಾಗಿ ಕೊಡುತ್ತಾರೆ. ಆ ಒಳಗಿದ್ದ ಸ್ವಾಮಿ ನಮ್ಮ ಸುತ್ತು ಇದ್ದಾನ ಇರಲೇಬೇಕಲ್ಲ, ನಮ್ಮ ಸುತ್ತು ಇದ್ರೆ ಯಾವ ಆಕಾರದಲ್ಲಿರ್ತಾನೆ, ನಮ್ಮ ಮುಖ ಯಾವ ಆಕಾರದಲ್ಲಿರುತ್ತೋ ಅದೇ ಆಕಾರದಲ್ಲಿ ಪ್ರಿಂಟ್ ಟೆಂಪ್ಲೇಟ್ ಅದೇ ಇರ್ತಾನೆ. ದಿನಾಗಲೂ ನೋಡಿ ನೋಡಿ ಸಂತೋಷ ಪಡ್ತೀವಲ್ಲ ಕನ್ನಡಿಯಲ್ಲಿ, ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀವಿ. ನಾವಲ್ಲದು ಒಳಗೆ ನಾವು ಎಲ್ಲೋ ಇದ್ದೀವಿ, ನಮ್ಮ ಮುಖ ನಾವು ಹೆಸರು ನೋಡ್ಕೊಂಡೇ ಇಲ್ಲ. ಕನ್ನಡಿಯಲ್ಲಿ ನೋಡಿದ್ದೆಲ್ಲ ಈ ಶರೀರದ ಮುಖವೇ ಅಲ್ವಾ, ಹೌದಾ? ನಿಮ್ದೇನಾದ್ರು ನೋಡ್ಕೊಂಡ ಮುಖ ಇಲ್ಲ. ಅದೇ ಪ್ರಭುಗಣ ಮಹಾರಾಜನನ್ನ ಕೇಳಿದ್ದು ಭರತ ಮಹಾರಾಜ, ನೀನು ದಪ್ಪಕ್ಕಿದ್ದೀಯಾ ದಪ್ಪನುಟ್ಟವಾಗಿದ್ದೀಯಾ, ಹೊರಿಲಿಕ್ಕೇನು ಕಷ್ಟ ಅಂದ್ರೆ ದಪ್ಪಕ್ಕಿರೋದು ನಿಂಗೆ ಕಾಣಿಸ್ತಾ ಇರೋದು ನಾನಲ್ಲ, ನಾನು ಕಾಣಿಸಿದ್ರೆ ಒಳಗೆ ನೀವು ಕೊಡ್ಲಿಕ್ಕೆ ಆಗಲ್ಲ, ಬೇಡಿಕೆ ಆಗಲಕ್ಕೆ ಅಂತ ಹೇಳಿದ್ರು. ಜೀವನ ನೋಡುವ ತಾಕತ್ತೆ ಅಲ್ಲಿದೆ. ಆದ ಕಾರಣ ನಾನಲ್ಲ ಹೊತ್ತದ್ದು, ಈ ಶರೀರದಷ್ಟ ಪುಷ್ಟ ಕಾಣಿಸ್ತಾ ಇದೆ, ನಾನು ಒಳಗೆ ಒಂದೇ ಥರ ಇದ್ದೇನೆ, ಹೌದಾ? ಇಷ್ಟೆಲ್ಲ ಜ್ಞಾನ ಅವರಿಗೆ ಅವಾಗ ಮತದಲ್ಲ ಸದಾ ಕಾಲ ಇದೆ. ಹಾಗೆ ಈ ಶರೀರ ಕನ್ನಡಿಯಲ್ಲಿ ನೋಡ್ಕೊಳ್ತೀರಲ್ಲ, ಇವತ್ತಿಂದ ಹೋದ್ಕೊಂಡು ನೋಡ್ಬೇಕಲ್ಲ, ಸಂಜೆಗೆ ಫ್ರೆಶ್ ಆಗಬೇಕು, ಮುಖ ತೊಳಿಬೇಕು, ಆದಮೇಲೆ ಅಲಂಕಾರ ಮಾಡಬೇಕಲ್ಲ, ಇವತ್ತಿಂದ ಶುರು ಮಾಡಿ. ಈ ಆಕಾರದಲ್ಲಿ ಸ್ವಾಮಿ ಇದ್ದಾನೆ, ಎಷ್ಟು ಚೆನ್ನಾಗಿದ್ದಾನಪ್ಪ ನೋಡಿ. ನಾಳೆ ಬೆಳಿಗ್ಗೆ ಒಂದು ಕಾಲು ಅರ್ಧ ಟನ್ನು ಹಾಕಿ ಸುಡಬೇಕಾದ ಶರೀರ, ಇವನು ಬಿಟ್ಟರೆ ಸಾಕು ಈ ಮುಖ ಸೊಟ್ಟಗಾಗ್ಬಿಡುತ್ತೆ ಅಂತ ಮುಖ. ಆದರೆ ಅವನಿದ್ದಾನಲ್ಲ, ಎಷ್ಟು ಕಳೆ ತುಂಬಿದೆ, ಎಷ್ಟು ಲವಲವಿಕೆಯಿಂದ ಮುಖ ಇದೆ. ಕೆಲಸಕ್ಕೆ ಬಾರದ ಪದಾರ್ಥದಿಂದ ಎಂಥ ಚೆನ್ನಾಗಿ ಮುಖ ತಯಾರು ಮಾಡಿದೆ ಸ್ವಾಮಿ ಅಂತ ನೋಡಿ, ಅವನೇ ಇದ್ದಾನೆ ಆ ಆಕಾರದಲ್ಲಿದ್ದಾನೆ, ಅವನಿಗೆ ಅಲಂಕಾರ ಅಂತ ಏನು ಬೇಕಾದರೂ ಮಾಡಿ, ಸೆಂಟೆಂಟ್ ಹಚ್ತಿರೋ ಏನು ಪೌಡರ್ ಹಚ್ತಿರೋ ಏನು ಬೇಕಾದರೂ ಮಾಡಿ, ಆ ಮಾಡೋ ಕಾಲಕ್ಕೆ ನಿನಗಯ್ಯ ಅಂತ ಮಾಡಿ, ತಿಳಿದು ಮಾಡಿ. ನಾನು ಒಳಗೆಲ್ಲೋ ಕೂತಿದ್ದೇನೆ, ಇದು ದೇವರ ರೂಪ ಅಂತ ಅಂದರೆ ಈ ಶರೀರವೇ ದೇವರಲ್ಲ, ಈ ಆಕಾರದಲ್ಲೇ ಸ್ವಾಮಿ ಇದ್ದಾನೆ. ನೋಡಿ ಎಷ್ಟು ಪ್ರತಿಮೆಗಳು ದೇವರಿಗೆ, ಎಷ್ಟು ಆಕಾರದಲ್ಲಿ ಭಗವಂತ ಇದ್ದಾನೆ. ಒಬ್ಬರು ಸರ್ ಕೂಡಿಸ್ತಾನೆ, ಏಳಿಸ್ತಾನೆ, ನಿದ್ದೆ ಮಾಡಿಸ್ತಾನೆ, ಏನೇನೋ ಮಾಡಿಸ್ತಾನೆ, ಪ್ರವಚನ ಕಾಲಕ್ಕೂ ಬಿಡಲ್ಲ ಪಾಪ, ಎಲ್ಲರಿಂದ ಏನೋ ಮಾಡಿಸ್ತಾ ಇರ್ತಾನೆ. ನೋಡಿ ನಾವು ಕುರಿತು ತಿಳಿತಾ ಇದ್ರು ಕೂಡ ಅಯ್ಯೋ ನನ್ನ ಕುರಿತು ತಿಳಿತಾ ಇದ್ದಾನೆ ಅಂತ ಪಕ್ಕದಲ್ಲಿ ಕುರಿತು ಕೇಳಲ್ಲ, ಅವನ ಪಾಡಿಗೆ ಅವನು ಮಾಡಿಸ್ತಾ ಹೋಗ್ತಾ ಇರ್ತಾನೆ. ನೋಡಿ ಆ ರೀತಿಯಲ್ಲಿ ಅವನು ಹೇಗಿರ್ತಾನೆ ಚೂರು ಪರಿಚಯ ಮಾಡಿಕೊಡಿ ಅಂದ್ರೆ ಅದಕ್ಕೆ ಹೇಳ್ತಾರೆ, ಆತನ ಪ್ರತಿಯೊಂದು ಅವಯವ ಬೇರೆ ಬೇರೆ ರೂಪಗಳಿಂದ ಕೂಡಿದ್ದಯ್ಯ ಅಂತ. ಒಂದು ಸ್ಥೂಲವಾದ ಪರಿಚಯ, ಸ್ಥೂಲವಾದ ಪರಿಚಯ ಅಂದ್ರೆ ದೇವರ ಮುಖ, ನಮ್ಮ ಮುಖ ಇಲ್ಲಿ ನೋಡ್ತೀವಲ್ಲ, ಚಿಂತನೆ ಕೊಟ್ಟಿರ್ತಾರೆ ದಾಸರಾಯರು, ಉತ್ತಮಾಂಗಲಿ ನಾರಾಯಣ, ಮಧ್ಯದಲ್ಲಿ ವಾಸುದೇವ, ಕಳಗಿನಂಗಲಿ ಸಂಕರ್ಷಣ, ಬಲ ಎಡಗಳಲ್ಲಿ ಪ್ರದ್ಯುಮ್ನ ಅನಿರುದ್ಧ. ಹಾಗಾದರೆ ಸ್ವಲ್ಪ ಕರೆಕ್ಟ್ ಆಗಿ ಒಂದ್ಸಲ ಸ್ಮರಣೆ ಮಾಡಿದರೆ ನಾರಾಯಣ ಕೈ ತೆಗಿರಿ, ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಅಲ್ವಾ. ಒಂದ್ಸಲ ಕ್ರಿಶ್ಚಿಯನ್ಸ್ ಅಂತಾರೆ ಈಗ ನಾವಂತೂ ಇಷ್ಟು ಪವಿತ್ರರಾಗಬೇಕ, ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ರೂಪಗಳ ಸ್ಮರಣೆ ಮಾಡಿದವ ಸದಾ ಪವಿತ್ರ. ಸರಿ, ಈಗ ನೋಡೋಣ ಈ ಮೇಲಿನ ಉತ್ತಮ ಅಂಗಡಿ ಶಿರಸ್ಸಿನಲ್ಲಿ ನಾರಾಯಣ ಇದ್ದಾನೆ ಎಂದು ಅಂದ್ರೆ ಹೇಗಿದ್ದಾನೆ? ಈ ಇಲ್ಲಿಂದ ಇಲ್ಲಿಗೆ ನಾರಾಯಣ ರೂಪ, ಇಲ್ಲಿ ಪ್ರದ್ಯುಮ್ನ ರೂಪ ಓದಕ್ಕೆ ಕೈಯುಗಕ್ಕೆ ಆ ಥರ ಇರ್ತಾರ ಅಲ್ಲ, ಹೇಗೆ ಅಂದ್ರೆ ಅದನ್ನು ಹೇಳ್ತಾರೆ. ನಾರಾಯಣ ರೂಪಗಳ ಚಿಕ್ಕ ಚಿಕ್ಕ ಬೊಂಬೆಗಳು ಕೊಟ್ಟೆ, ಸಕ್ಕರೆ ಬೊಂಬೆಗಳು ಅವೆಲ್ಲ ಸೇರಿಸಿ ಪುಡಿ ಮಾಡದೆ, ಮತ್ತು ನೀವು ಪುಡಿ ಮಾಡಿ ಸೇರಿಸ್ಬಿಟ್ಟಿರಾ, ಪುಡಿ ಮಾಡದೆ ಆ ಬೊಂಬೆ ಹಾಗೆ ಇರುವಂತೆ ಎಲ್ಲ ಬೊಂಬೆಗಳು ಸೇರಿಸಿ ಒಂದು ತಲೆ ತಯಾರು ಮಾಡಿ ಬಂತ. ಆ ತಲೆ ತುಂಬ ನಾರಾಯಣ ರೂಪಗಳು, ಹೀಗೆ ನಾರಾಯಣ ನಮ್ಮಲ್ಲಿರ್ತಾರೆ. ಚೆನ್ನಾಗಿದೆ ಅಲ್ವಾ, ನಾರಾಯಣ ರೂಪದಿಂದ ತಯಾರಾದ ತಲೆ, ಹಾಗೆ ಕೈ ಪ್ರದ್ಯುಮ್ನ ರೂಪಗಳಿಂದ ತಯಾರಾದ, ಹಾಗೆ ಇಲ್ಲಿ ಅನಿರುದ್ಧ ರೂಪಗಳು, ಮಧ್ಯ ವಾಸುದೇವ ರೂಪದಿಂದ ತಯಾರಾದದ್ದೇ ದೇವರದ್ದು, ದೇವರ ರೂಪಗಳೆಲ್ಲ ಬರ್ತಾ ಇವೆ, ಕಡೆಗೆ ಸಂಕರ್ಷಣ ಹೀಗಿದೆಯಾ ಅಂತ ಹೇಳ್ತಾರೆ. ದೇವರ ಒಂದು ರೂಪದೋಳು, ಒಂದವಯವದೋಳು, ಹೌದಾ, ಹಾಗೆ ಅನಂತಾನಂತ ರೂಪಗಳಿರುವವು ಅಂತ ಹೇಳ್ತಾರಲ್ಲ, ನಾವು ಇರಿಸು ಬಿಡಿದೆ ಹೇಳ್ತಾರಲ್ಲ ಹೊಡೋಕ್ತೀವಿ, ಆದ್ರೆ ದೇವತೆಗಳು ಎಣಿಸಿ 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 ಸುಸ್ತಾಗಿ ಕೂಡುತ್ತಾ ಸುಖ ಪಡ್ತಾರಂತೆ, ಎಣಿಸಿ ಪ್ರಯತ್ನ ಮಾಡುತ್ತಾರೆ. ಹೌದು, ದೇವರ ಗುಣಗಳು ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಶಾಸ್ತ್ರ ಹೇಳಿದೆ. ಯಾರಾದರೂ ದೇವತೆಗಳು ಹೌದು ಬಿಡಪ್ಪ ಅಂತ ಸುಮ್ಮನೆ ಕೂತವರಿದ್ದಾರ? ಇಲ್ಲ, ಅವರ ಶಕ್ತಿ ಎಷ್ಟಿದೋ ಅಷ್ಟೆಲ್ಲ ಪ್ರಯತ್ನ ಮಾಡಿ ಸುಸ್ತಾಗಿ ಕೂಡುತ್ತಾ ಆನಂದ ಪಡ್ತಿದ್ದಾರೆ. ಮತ್ತೆ ನಾವು ಮಾತ್ರ ನೋಡಿ ದೇವರ ಗುಣಗಳು ಅನಂತ ಅಂತ ಸುಮ್ಮನೆ ಯಾಕೆ ಎಣಿಸ್ತೇವೆ? ನಾವು ನೋಡೋಣ ದೇವರ ರೂಪಗಳು ಅನಂತ ಅಂತ, ಹೌದಾ ಅಲ್ವಾ? ನಮಗೂ ಸ್ವಲ್ಪ ಎಟಕ್ಬೇಕಲ್ಲ ತಲೆಗೆ. ನಮ್ಮ ಶರೀರದಲ್ಲಿ ಯಾವ ತಗೊಳ್ಳೋಣ, ತಲೆಯ ಕೈಯ ಕಾಲ ಕೈ ತಗೊಳ್ಳೋಣ, ಬಲಗೈ ಯಾವ ರೂಪದಿಂದ ಯಾರಾಗುತ್ತೆ? ಪ್ರದ್ಯುಮ್ನ ರೂಪ, ಗೊತ್ತಾಯ್ತಲ್ಲ. ಈ ಕೈಯ ಆಕಾರದಲ್ಲಿ ಅನೇಕ ಪ್ರದ್ಯುಮ್ನ ರೂಪಗಳು ನಿಂತಿವೆ, ಹೌದಾ? ಅದರಲ್ಲಿ ಒಂದು ಪ್ರದ್ಯುಮ್ನ ರೂಪ ತಗೊಂಡು ಆ ಪ್ರದ್ಯುಮ್ನ ರೂಪದ ಬಲಗೈ ಮತ್ತು ಪ್ರದ್ಯುಮ್ನ ರೂಪಗಳಿಂದ ಆಗಿರ್ಬೇಕ, ಹೌದಾ? ಆ ಒಂದು ಪ್ರದ್ಯುಮ್ನ ರೂಪದ ಬಲಗೈಯಲ್ಲಿರುವ ಅನೇಕ ಇನ್ನಾ ಸೂಕ್ಷ್ಮ ಪ್ರದ್ಯುಮ್ನ ರೂಪಗಳೊಳಗೆ ಒಂದು ಪ್ರದ್ಯುಮ್ನ ರೂಪ ತಗೊಳ್ಳೋಣ, ಆ ಪ್ರದ್ಯುಮ್ನ ರೂಪದ ಬಲಗೈ ತಗೊಳ್ಳೋಣ ಅಂತ ಹೆಚ್ಚಿಗೆ ಹೇಳ. ಅದರಲ್ಲಿ ಎಷ್ಟಿರಬೇಕು? ಅದರಲ್ಲಿ ಒಂದು ಪ್ರದ್ಯುಮ್ನ ರೂಪ ಹೀಗೆ ಯಾವಾಗುತ್ತಾ 100 ವರ್ಷ ಕಂಪ್ಲೀಟ್ ಆಗಿದ್ದೆ ಗೊತ್ತಾಗಲ್ಲ ನಿಮಗೆ, ಹಾಕೊಂಡು ಪ್ರಾಣ ಹೋದಾಗ ಗೊತ್ತಾಗುತ್ತೆ, ಅಪ್ಪ ಅವಾಗ ಅಷ್ಟು ಬೇಗ ಮುಗಿತ ಪ್ರಾಣ ಅಂತ ಗೊತ್ತಾಗ, ಅಷ್ಟು ಚೆನ್ನಾಗಿರುತ್ತೆ ದೇವರ ಗುಣಗಳು. ಅದೇ ನಮಗೂ ಅನುಭವಕ್ಕಂತ ಅನಂತ ಇರಲೇಬೇಕು ನಮ್ಮ ನಮ್ಮ ಪಾಡು ಇಡೀ ಬ್ರಹ್ಮಾಂಡದೊಳಗೆ ಸೃಷ್ಟಿಯಾದ ಬ್ರಹ್ಮಾಂಡದೊಳಗೆ ಒಬ್ಬ ಜೀವರಾಶಿಯ ಶರೀರದೊಳಗೆ ಇರುವ ಅನಂತ ಭಗವದ್ ರೂಪಗಳನ್ನು ಎಣಿಸಲಿಕ್ಕೆ ಬ್ರಹ್ಮದೇವರಿಗಾಗಲ್ಲ ನಮ್ಮ ಪಾಡೆ. ಏನು ನಿಮ್ಮಲ್ಲಿ ಯಾರು ಗೊತ್ತಾಡಿ ಹಾಕೊಳ್ಳಿ, ಒಬ್ಬರು ನಿಂತರೆ ಬ್ರಹ್ಮದೇವರು ಅದರಲ್ಲಿ ಒಂದರಲ್ಲಿ ಒಂದು ಒಂದರಲ್ಲಿ ಒಂದು ಒಂದರಲ್ಲಿ ಒಂದು ಹೇಗೆ ದೇವರು ಅದು ಒಂದರಲ್ಲಿ ಒಂದು ನಾವು ಅಂದ್ಕೊಳ್ಳೋದು ಅಂತ ಅನಂತ ಅನಂತ ರೂಪಗಳು ಬರ್ತಾ ಇರುತ್ತೆ. ಅವೆಲ್ಲ ಲಿಸ್ಟ್ ಹಾಕೊಳ್ತಾ ಹೋದ್ರೆ ಬ್ರಹ್ಮದೇವರು ನಮ್ಗೆ ಆಗಲ್ಲ ಅಂತ ಕೂತು ಬಿಡ್ತಾ ಇರುತ್ತೆ. ಅಷ್ಟು ರೂಪಗಳು ನಮ್ಮಲ್ಲಿವೆ, ಒಂದೊಂದು ರೂಪವು ತಿಮ್ಮಪ್ಪನಂತೇನೆ, ಅದ್ಭುತ ರೂಪಗಳೇ. ಈಗ ಹೇಳಿ, ಒಂದು ಲೋಟ ಹಾಲು ಕೊಡುತ್ತ ಅಲ್ಲಿರುವ ಭಗವತ್ ರೂಪಗಳನ್ನ, ಇಷ್ಟು ರೂಪಗಳಿವೆ ಹರಿಯೇ ನಿನಗರ್ಪಿತ ಅಂತ ಕೊಡಿದರೆ ಅಷ್ಟೋ ರೂಪಗಳಿಗೂ ಒಂದೊಂದು ಲೋಟ ಹಾಲು ಕೊಟ್ಟಂತೆ ಬರುತ್ತಾ ಬರಲ್ವ? ನಾವು ಅದರಲ್ಲಿ ಕ್ಯಾಲ್ಕುಲೇಟ್ ಇಟ್ಕೊಂಡಿರ್ತೀವಿ, ಒಂದು ರೂಪಕ್ಕೆ ಒಂದು ಲೋಟ ಹಾಲು ಕೊಟ್ಟರೆ ಇಷ್ಟು ಪುಣ್ಯ ಅಂತ ಇಷ್ಟು ಅನಂತ ಆ ಕ್ಯಾಲ್ಕುಲೇಟ್ ಇಟ್ಕೊಳ್ತೀವಿ. ಇಷ್ಟು ನೋಡಿ, ಆ ದೇವರಿಗೆ ಈ ಚಿಂತನೆಯಲ್ಲಿ ಬರಬೇಕಾದ ಮನಸ್ಸು ಕರಗಬೇಕು ಸ್ವಲ್ಪ. ನಾನೇನು ನಮ್ಮ ಮನೆಗೆ ಕರೆದೆ, ನೀವೆಲ್ಲ ಬಂದಿದ್ದೀರಿ, ಮಾತಾಡಿಸ್ತೇನೆ ನಾನು, ಊಟ ಹಾಕ್ತಾನೇ ಇಲ್ಲ, ನಾನು ಕೊನೆ ಕೂತು ಊಟ ಮಾಡ್ತಾ ಇದ್ದೇನೆ, ನೀವೇನಂತೀರಾ? ಇರಲಿ ಬಿಡಿ ಅಂತೀರಪ್ಪ, ಬ್ರಾಹ್ಮಣ ಊಟ ಮಾಡಲಿ, ನಮ್ಮ ಪಾಡಿಗೆ ನಾವು ನೋಡ್ಕೊಳ್ಳೋಣ ಅಂತ ನಿಮ್ಮ ಅಡಿಗೆ ಸಕ್ಷನ್ ನೋಡ್ಕೊಳ್ತೀರಿ ಅಲ್ವಾ? ಆದರೆ ನನಗೆ ಪಾಪ ಬರುತ್ತಾ ಇಲ್ಲ, ನಿಮಗೆಲ್ಲ ಊಟ ಹಾಕದೆ ನಾನು ಕೊನೆ ಊಟ ಮಾಡಿದರೆ ಏನಂತೀರಾ? ಮನಸ್ಸು ಇಲ್ಲಲ್ಲ ಇಷ್ಟು ಜನ. ನೀವು ಯಾವ್ದಕ್ಕೆ ಬಂದರು ನನ್ನ ಮನೆಗೆ ಸಹಾಯ ಮಾಡಲಿಕ್ಕೆ? ಸಹಾಯ ಮಾಡಲಿಕ್ಕೆ ಬಂದವರು ನಿಮಗೆ ಒಂದು ತುತ್ತು ಅನ್ನ ಕೊಡದೆ ನಾನು ಕೊನೆ ಕರೆ ಮಾಡ್ತಾ ಇದ್ದೀನಿ. ನಾವು ಮಾಡ್ತಾ ಇರೋದೇ ನಮ್ಮಲ್ಲಿರುವ ಅನಂತ ಭಗವದ್ ರೂಪಗಳು ನಮಗೆ ಸಹಾಯ ಮಾಡಲಿಕ್ಕೆ ಬಂದರೆ ಆ ರೂಪಗಳಿಗೆ ಊಟ, ನಾವು ಊಟ ಮಾಡೋಕ್ಕೆ ರೋಡಲ್ಲಿ ನೋಡ್ತೀವಲ್ಲ, ಎಲ್ಲಿ ರಿಕ್ಷಾ ಮರಳಿರ್ತಾನೆ. ನಾನು ಹೊಸ ಟ್ರೈನ್ ಅಂತ ಹೋಗುತ್ತೆ 11 ಗಂಟೆ, ಆ ಪ್ಲಾಟ್ಫಾರ್ಮ್ ಅಲ್ಲಿ ನಿಲ್ಲಬೇಕಾಗುತ್ತಲ್ಲ, ಎಂಥವ್ರು ಪ್ಲಾಟ್ಫಾರ್ಮ್ ನಿಲ್ಲಬೇಕಾಗುತ್ತೆ. ನಾನು ನಿಂತಿದ್ದೆ ರಿಕ್ಷಾದಾರ ಅವ ತಂದುಕೊಂಡಿದ್ದ, ನನ್ನ ಕಣ್ಣೆದುರಿಗೆ ಬೇಡಿ ಬೇಡಿ ತಂದುಕೊಂಡ, ಕೂಡುತ್ತಾ ಇದ್ದಾನೆ. ನಾನು ಇಲ್ಲಿ ಕೂತಿದ್ದೆ, ಅವ್ನು ನನ್ನ ಕೂತು ತಿಂತಾ ಇರುತ್ತೆ ಪಾಕ, ನಾನು ಬೇರೆ ಸ್ಥಳ ಇಲ್ಲ ಆ ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ತಿಂತಾ ಇದ್ದಾನೆ. ತಿನ್ನವನು ಬಿಚ್ಚಿ ತಿನ್ನೋನು ನನ್ನ ಕಣ್ಣು ನೋಡಿದ. ಸ್ವಾಮಿ ಸ್ವಲ್ಪ ಬರ್ತೀರಾ? ಅವನು ಭಿಕ್ಷಾ ಬೇಡಿದ್ರು ತಿನ್ನಿ ಅಂತಲ್ಲ, ಅವನು ತಿನ್ನ ಅನ್ನದಲ್ಲಿ ನಾನೇನು ಅವನಿಗೆ ಸಹಾಯ ಮಾಡಿಲ್ಲ, ಏನೂ ಇಲ್ಲ, ಪಕ್ಕದಲ್ಲಿದ್ದವರಿಗೆ ಕೊಟ್ಟು ತಿನ್ನಬೇಕೆಂಬ ಬುದ್ಧಿ ಅಂತಲ್ಲ, ಖುಷಿ ಆಯ್ತು ನನಗೆ, ನಾನೇ ತೆಗೆದುಕೊಂಡಿದ್ದು ನಾಳೆ ತಿನ್ನಯ್ಯ ಪ್ರಾರಂಭ ಮಾಡಿ, ಆ ಬುದ್ಧಿ ಬಂತಲ್ಲ. ನಮಗೆ ಬುದ್ಧಿಯೇ ಇಲ್ಲ. ಇಷ್ಟು ಜನ ಸಹಾಯಕ್ಕಾಗಿ ಇಷ್ಟು ಭಗವದ್ ರೂಪಗಳು ದೇವತೆಗಳ ರೂಪಗಳು ಇದ್ದರೆ ಅವರನ್ನ ನೆನೆಯೋದೇ ಇಲ್ಲ, ಒಬ್ಬರೇ ಸರ 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 ತಿಂತಾ ಇರ್ತೀವಲ್ಲ. ಈಗ ಅವ್ರಿಗೆ ಕೊಟ್ಟರೆ ನಮಗೆ ಉಪಕಾರ ಮಾಡಲಿಕ್ಕೆ ಬಂದ ದೇವರಿಗೆ ದೇವತೆಗಳಿಗೆ ನಿಮಗೆ ಅರ್ಪಿತ ಅಂತ ಕೊಟ್ಟರೆ ಆ ಕೊಡೋ ಕಾಲದ ಬುದ್ಧಿಯನ್ನು ಬರ್ತಾ ಇದೆ. ಇಷ್ಟು ಉಪಕಾರ ಮಾಡ್ತಾ ಇದ್ದೀರಪ್ಪ, ನಿಮಗೆ ಕೊಡೋ ಭಾಗ್ಯ ಕೊಟ್ಟಿದ್ದೀರಿ, ಚಿಂತನೆ ಮಾಡೋ ಭಾಗ್ಯ ಕೊಟ್ಟಿದ್ದೀರಾ, ನೀವು ತಗೊಂಡ್ರೆ ಸಾಕು ನನಗೆ ತೃಪ್ತಿ. ನಾನು ಕೂತಿದ್ದೆ ಒಂದು ವೇಳೆ ನಾನು ಕಲಿ ಹಾಕಿ ತಗೊಂಡಿದ್ರೆ ಅವನಿಗೇನು ಬರುತ್ತೆ? ನಾನು ಕೊಟ್ಟೆ ತೃಪ್ತಿ ಅಷ್ಟೇ. ನಾ ಇಲ್ಲಿ ಪುಣ್ಯಪ್ಪ ತರಕಾರಿ ಕಟ್ಟಿ ಏನಿಲ್ಲ ಅವನಿಗೆ ಅಲ್ವಾ, ಪಕ್ಕದವನಿಗೆ ಕೊಟ್ಟೆ ಎಂಬ ತೃಪ್ತಿ ಅವನಿಗಿರುತ್ತೆ. ಮಿನಿಮಮ್ ಕಾನ್ಸೆಪ್ಟ್ ನಮಗೆ ಇಲ್ಲ. ತತ್ವಾಭಿಮಾನಿಗಳು ಒಳಗೆ ಜನ ಇದ್ದಾರೆ, ಯಾರಿದ್ದಾರೆ, ಇವರಿಗೆಲ್ಲ ಒಂದೊಂದು ಲೋಟ ಕೊಟ್ಟರೆ ಎಷ್ಟು ಪುಣ್ಯ ಬರುತ್ತೆ ನನಗೆ? ಈ ಕ್ಯಾಲ್ಕುಲೇಷನೇ ಆಗಿದೆ ದರಿದ್ರ ಅಲ್ವಾ. ಒಳಗಿಂತ ಜನ ಇದ್ದಾರೆ, ನನಗಾಗಿ ಕೂತು 24 ಗಂಟೆ ದುಡಿಯುತ್ತಾರೆ, ಅವರಿಗೆ ಕೊಟ್ಟು ತಿನ್ನಬೇಕು. ಇಂಥ ದೊಡ್ಡವರು ಚಿಂತನೆ ಕೊಟ್ಟ ಆಚಾರ್ಯ ನಮಸ್ಕಾರ ಮಾಡಬೇಕಲ್ಲ, ಇಂಥವ್ರು ಇದ್ದಾರೆ ಅಂತ ಪರಿಚಯ ಆಯಿತು. ಆದ ಮೇಲೆ ತಿನ್ನೋ ಕಾಲಕ್ಕೆ ಸ್ವಾಮಿ ನಾನು ಬಡ ಭಿಕ್ಷೆ ಬೇಡ್ತಾ ಇದ್ದೇನೆ. ಹೌದಾ, ನೀವು ಹಾಕಿದ ಭಿಕ್ಷೆ ಆಗಿ, ಆದರೆ ನಿಮಗೆ ಕೊಟ್ಟು ತಿನ್ನಬೇಕಯ್ಯ, ಮಹಾನುಭಾವ ಸ್ಪರ್ಶ ಮಾಡಿ ಅಂತ, ಆ ಒಳಗಿದ್ದ ಎಲ್ಲಾ ಭಗವದ್ ರೂಪಗಳು ನೀವು ಸ್ವೀಕಾರ ಮಾಡಲಿ ಅಂತ ಹೇಳ್ತಾ ಅಲ್ಲಿ ಆನಂದ ಪಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ನಿಮಗೆ. ಆ ಪುಣ್ಯ ಬಂತು ಈ ಪುಣ್ಯ ಬಂತು ಅನ್ನೋದ್ರಲ್ಲ, ಅವರು ತಗೊಂಡ್ರಲ್ಲ ಎಂಬ ಆನಂದ ಬರುತ್ತಲ್ಲ, ಆ ಆನಂದ ಎಷ್ಟು ಪುಣ್ಯ ಸಂಪಾದನೆ ಮಾಡಿರ್ತಾರಲ್ಲ ಅಂಥ ಆಗಿರುತ್ತೆ. ಯಾಕಂದ್ರೆ ಒಳಗಿನ ಕೋರ್ ಅಂತಾರೆ, ಅದನ್ನು ಟಚ್ ಆಗದಿದ್ರೆ ಇಷ್ಟು ಸಾಧನೆ ಮಾಡುತ್ತಿಪ್ಪೇ ಆಗಿರುತ್ತೇನೆ. ಈ ಸಾಧನೆಯ ತಾತ್ಪರ್ಯ ಎಲ್ಲಿ ಅಂದ್ರೆ, ಮೊದಲು ಕ್ಯಾಲ್ಕುಲೇಟರ್ ಶುರು ಆಗುತ್ತೆ. ಈ ವಾಯನ ದಾನ ಕೊಟ್ರೆ ಎಷ್ಟು, ಈ ಅಪ್ಪದಾನ ಕೊಟ್ರೆ ಎಷ್ಟು, ಆ ಸ್ವರ್ಗ ಅದು ನರಕ ಇದೆಲ್ಲ ಇಲ್ಲೆಲ್ಲ ಮನೆಗೆ ಕ್ಯಾಲ್ಕುಲೇಟರ್ ಜಾಮ್ ಆಗ್ತಾ ಬರುತ್ತೆ. ಯಾವುದಿರಲ್ಲ, ಅವನು ಪ್ರೀತನಾದರೆ ಸಾಕು, ಪ್ರೀತನಾದರೆ ಸಾಕು, ಇದೇ ತರ್ಕ ಬರುತ್ತೆ. ಅದು ಬಂತ ಇದು ಸಾರ್ಥಕ. ಅವಾಗ ಎಷ್ಟು ಭಗವದ್ಗಳಿಗೆ ಲೆಕ್ಕ ಮಾಡ್ತಾ ಹೋಗ್ತೀವ, ಕೊಡೋ ಕಾಲಕ್ಕೆ ಇಷ್ಟು ಕೊಟ್ಟೆ ಎಷ್ಟು ಪುಣ್ಯ ಇರಲ್ಲ. ಅಪ್ಪ ನೀ ತಗೊಂಡಿಯ, ನೀ ತಗೊಂಡಿಯ, ಅವ ಒಬ್ಬೊಬ್ಬ ಸ್ವಾಮಿ ನಾ ತಗೊಂಡೆ ಅಂತ ನಮಗೆ ಸೂಚನೆ ಕೊಟ್ರೆ ಎಷ್ಟು ಆನಂದ ಆಗುತ್ತೆ, ಎಷ್ಟು ಚೆನ್ನಾಗಿ ಆನಂದ ಆಗಿರುತ್ತೆ. ಆ ಕಾರಣದಿಂದ ಕೊಡ್ತಾ ಬರೋಣ. ಹಾಗಾದ್ರೆ ನಮ್ಮೊಳಗೆ ಸ್ವಾಮಿ ವಿಶ್ವಮೂರ್ತಿ ಇದ್ದಾನಲ್ಲ, ಅವನ ಒಂದೊಂದು ಅವಯವನು ಅನೇಕ ಅನೇಕ ರೂಪಗಳಿಂದ ಏರ್ಪಟ್ಟಂತೆ. ಒಂದೊಂದು ಅವಯವನು ಅದಕ್ಕೆ ಹೇಳ್ತಾರೆ, ಹರೇ ಮುಖಾದಿ ಕತ್ತು ಪೃಥಕ್ ಪೃಥಕ್ ಏಕೈಕ ರೂಪಾತ್ಮಕ ಮೇವ. ಒಂದೊಂದು ರೂಪದಿಂದ ತಯಾರಾಗುತ್ತೆ, ಆ ಒಂದೊಂದು ಕೂಡ ಅನೇಕ ರೂಪಗಳಿಂದ ತಯಾರಾದದ್ದು. ಹೇಗೆ ಅಂದರೆ, ನವ ನಾರಿ ಕುಂಜರವರು, ನವನಾರಿ ಕುಂಜರದಂತೆ ಏಕಾಕಾರ ಕೊಡ್ಬೋದು ಅಂತ ಹೇಳ್ತಾರೆ. ನವನಾರಿ ಕುಂಜರ ಅಂತ ಗೊತ್ತಾ, ಗೊತ್ತಿರದವ್ರ ಕೈಯಲ್ಲಿ ನವನಾರಿ ಕುಂಜರ ಅಂದ್ರೆ ಗೊತ್ತಿಲ್ಲದವ್ರು ನೋಡಿ, ಗೊತ್ತಿದ್ದು ಎಲ್ಲ ಗೊತ್ತಿದೆ ಅಂತ ನಾನು ಮುಂದೆ ಕೊಟ್ಬಿಟ್ರೆ ಗೊತ್ತಿಲ್ವಾ. ನವನಾರಿ ಕುಂಜರ ಅಂದ್ರೆ ಇನ್ನೇನೂ ಇಲ್ಲ, ನಾನು ಒಳ್ಳೆ ಚಿತ್ರ ಬರೀತಾ ಇದ್ದೆ, ಆನೆಯ ಚಿತ್ರ ಬರದೆ. ಆದರೆ ಯಾರೋ ಬಂದರು ನನ್ನ ಹತ್ರ ಬಂದರು, ಒಂಬತ್ತು ಹೆಣ್ಣು ಮಕ್ಕಳ ಚಿತ್ರ ಕೊಟ್ಟರು. ಈ ಒಂಬತ್ತು ಹೆಣ್ಣು ಮಕ್ಕಳ ಚಿತ್ರ ಬಳಸಿ ಆನೆ ಬರಬೇಕು ಅಂದರು. ಅವಾಗ ನಾನು ಆ ಒಂಬತ್ತು ಹೆಣ್ಣು ಮಕ್ಕಳ ಚಿತ್ರ ಬಗ್ಗಿದಂತೆ ಹಾಗೆ ಹೀಗೆ ಒಳಗೆಲ್ಲ ಹೆಣ್ಣು ಮಕ್ಕಳೇ, ಮೇಲ್ನೋಟಕ್ಕೆ ಆಕಾರ ಆನೆ, ಆನೆ ಒಳಗೆಲ್ಲ ಇವರೇ, ಅದನ್ನ ನವನಾರಿ ಕುಂಜರ ಅಂದರು. ಐದು ಹೆಣ್ಣು ಮಕ್ಕಳಿಂದ ತಯಾರಾದರೆ ಅದು ಆನೆ ಆಗಲ್ಲ, ಕುದುರೆ ಆಗುತ್ತೆ, ಪಂಚನಾರಿ ಕುರಾನ ಹೇಳ್ತಾರೆ. ಇದ್ಯಾಕೆ ದುಷ್ಟ ಅಂತ ಅಂದ್ರೆ, ದೇವರ ರೂಪಗಳು ಒಂದರಲ್ಲಿ 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 ಹೇಗಿರುತ್ತೆ ಅನ್ನೋದನ್ನ ಚೆನ್ನಾಗಿ ತೋರಿಕೊಡ್ತಾ ಇದ್ದಾರೆ. ಹಾಗಾದರೆ ನಮ್ಮ ಬಿಂಬ ಮೂರ್ತಿಯ ಶಿರಸ್ಸಿನಿಂದ ಮೊದಲುಕೊಂಡು ಪಾದ ಪರ್ಯಂತ ಎಲ್ಲ ಇಂದ್ರಿಯಗಳಲ್ಲಿ ಹೇಗೆ ಹೇಗೆ ಇದೆ ಎಂಬುದನ್ನ ನಾಳೆ ನೋಡೋಣ. ಜಯಲಲಿತ ಜಯಲಲಿತಕ್ಕೆ ಗಲಾಟೆ ಮಾಡ್ತಾ ಇದ್ದಾರೆ, ಅವರ ಗಲಾಟೆ ಮಾಡ್ತಾ ಇದ್ದಕ್ಕೆ ನಮ್ಮ ಬಸ್ ಹೋಗ್ತಾ ಇಲ್ಲ. ಆಶ್ಚರ್ಯ ಆಗ್ತಾ ಇದೆ, ಆಶ್ಚರ್ಯ ಆಗ್ತಾ ಇದೆ ಆಚಾರ.